ஸ்ரீ குருப்யோ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணாதேவா நிரஸ்த க்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்த ஸ்தானந்த ஷய்யாய பூர்ண ஜ்ஞான சரணசே உத்துங்க வாக்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் சமதம பரிநிஷ்டம் சத்வநிஷ்டம் வரிஷ்டம் சகல சுஜனசிஷ்டம் நித்ய நிர்தூத கஷ்டம் ஹயமுகபத நிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகரார்ச்சிதானந்த லீலாகோபால பரிதான் வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சர்யா ஹரிப்ரீதி சுவித்யா வாதசாரிணஹ இஷ்டதான் கஷ்டஹர்த்ருன்னஹ வித்யாமான்யான் முனீன் நுமஹ. வாஜிராஜ பதத்வந்த்வ வாரிஜாசக்த மானசான் விஸ்வப்ரிய குருன் வந்தே மந்தோஹம் தீபிசுத்தயே. சத்யம் சத்யம் புனசத்யம் விஷ்ணுதீர்த்த பிரசாததஹ சர்வே காமா பவந்தேவ சபதோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தே ஹ்யபீஷ்டதம். ஸ்ரீ குருப்யோ நம. ஹரி ஓம். நின்ன வரைக்கும் உபநயன பிரகரணவன்ன நோடிதுவு. நந்தர ஈக பருவந்த பிரகரண சூரிய கதி பிரகரண. ಏನಿದೆ ಈ ಸೂರ್ಯಗತಿ ಪ್ರಕರಣದಲ್ಲಿ ಇದನ್ನು ಹೇಳುತ್ತಾರೆ. ಏನು ಉಪನಯನ ಪ್ರಕರಣದಲ್ಲಿ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣ ನಮ್ಮನ್ನ ತಾನೇ ಭರ್ಗಶಬ್ದ ವಾಚ್ಯನಾಗಿ ನಮ್ಮನ್ನ ಹೊತ್ತು ಕರಕೊಂಡು ಹೋಗುವಂಥವನಾಗಿ ಉದ್ಧಾರ ಮಾಡತಕ್ಕಂತಹ ಭಗವಂತ ಏನಿದ್ದಾನೆ ಅವನೇ ಏಳು ಕಾಲಗಳಲ್ಲಿ ಏಳು ರೀತಿಯಾದ ಪ್ರಾಣಿಗಳಿಗೆ ಆಶ್ರಯನಾಗಿದ್ದಾನೆ. ಎಲ್ಲ ಪ್ರಾಣಿಗಳಿಗೂ ಅವನೇ ಆಶ್ರಯನಾಗಿದ್ದಾನೆ. ಏಳು ಕಾಲಗಳಲ್ಲಿ ಏಳು ರೀತಿಯಾಗಿ ಏಳು ರೂಪಗಳಿಂದ ಧಾರಣೆ ಮಾಡಿಕೊಂಡು ಭಗವಂತ ವಿಶೇಷವಾಗಿ ಆಶ್ರಯನಾಗಿದ್ದಾನೆ. ಇನ್ನೊಂದು ವಿಶೇಷ ವಿಚಾರವನ್ನು ಹೇಳುತ್ತಾರೆ. ವೇದವನ್ನ ಗಾನ ಮಾಡುವುದನ್ನ ಮಂತ್ರ ರೀತಿಯಲ್ಲಿ ಸ್ವರಗಳಿಂದ ಕೂಡಿದ ಈ ವೇದವನ್ನ ಗಾನ ಮಾಡುವುದನ್ನ ಸಾಮಗಾನ ಅಂತಾರೆ. ಸಾಮಗಾನದಲ್ಲಿ ಗಾನ ಮಾಡುವ ರೀತಿಗಳು ಬೇರು ಬೇರಾಗಿವೆ. ಸಾಮಗಾನ ಮಾಡುವ ರೀತಿಗಳು ಏಳು ರೀತಿ. ಸಾಮಾನ್ಯ ಚಿಂತನೆ ಮಾಡುವುದು ತುಂಬಾ ರೀತಿಯಾಗಿದೆ, ಅದರಲ್ಲಿ ಏಳು ರೀತಿಗಳು. ಆ ರೀತಿಗಳಿಗೆ ಒಂದೊಂದಕ್ಕೂ ಒಂದೊಂದು ಹೆಸರು. ಆ ಒಂದೊಂದು ಹೆಸರಿಂದ ಇರುವ ಆ ಸಾಮಗಾನದ ರೀತಿಗಳೇನಿವೆ ಅವುಗಳಲ್ಲಿ ಭಗವಂತ ಆಯಾ ಹೆಸರಿಟ್ಟುಕೊಂಡು ಆಯಾ ಸಾಮಗಾನಗಳಲ್ಲಿ ನಿಂತಿರುವುದಲ್ಲದೆ ಆ ಸಾಮಗಾನ ಪ್ರತಿಪಾದ್ಯನಾಗಿರತಕ್ಕಂಥ ಆ ಸಾಮಗಾನ ಯಾರನ್ನ ಕುರಿತು ಹೇಳುತ್ತೆ? ಆಯಾ ದೇವರ ರೂಪವನ್ನ ಕುರಿತು ಹೇಳುತ್ತೆ. ಅಂಥ ಭಗವಂತ ಆಯಾ ಸಾಮಗಾನ ಪ್ರತಿಪಾದ್ಯನಾದ ಭಗವಂತ ಎಲ್ಲಿರ್ತಾನೆ ಅಂದ್ರೆ ಸೂರ್ಯ ಮಂಡಲದಲ್ಲಿದ್ದಾನೆ ಭಗವಂತ. ಏಳು ರೀತಿಯಾದ ಸಾಮಗಾನಗಳು, ಏಳು ರೀತಿಯಾದ ಸಾಮಗಾನಗಳಿಗೆ ನಿಯಾಮಕವಾದ ಭಗವದ್ ರೂಪ ಸೂರ್ಯ ಮಂಡಲದಲ್ಲಿದ್ದುಕೊಂಡು ನಂತರ ಅವನೇ ಏಳು ರೀತಿಯಾಗಿ ಎಲ್ಲರಿಗೂ ಸಂರಕ್ಷಕನಾಗಿದ್ದಾನೆ. ಇದನ್ನು ನಾವು ಚಿಂತನೆ ಮಾಡಿದರೆ ನಮಗೆ ಏಳಿಗೆ ಬರುತ್ತೆ, ನಮಗೆ ಏಳಿಗೆ ಬರುತ್ತೆ. ಆ ರೀತಿಯಾಗಿ ಏಳಿಗೆ ನಮಗೆ ಬೇಕಾದರೆ ಏಳು ರೀತಿಯಾದ ಭಗವಂತನ ಚಿಂತನೆ ಮಾಡಬೇಕು. ನಮಗೆ ಯಾವನು ಆಶ್ರಯನಾಗಿದ್ದಾನೋ, ಯಾವ ರೂಪದಿಂದ ಆಶ್ರಯನಾಗಿದ್ದಾನೋ, ಯಾವ ರೀತಿಯಾಗಿ ಆಶ್ರಯನಾಗಿದ್ದಾನೋ ಅದನ್ನು ತಿಳಿದರೆ ಭಗವಂತನ ಅನುಗ್ರಹ ಪೂರ್ಣವಾಗುತ್ತೆ. ಅದಕ್ಕೆ ಜ್ಞಾನಪೂರ್ಣವಾಗಿ ಭಗವಂತನ ಶರಣಾಗತಿ. ಏನೋ ಗೊಡ್ಡಾಗಿ ಏನೋ ದೇವರಿದ್ದಾರಂತೆ, ಅವನ ಒಂದು ಶರಣಾಗತರಾಗಿಬಿಟ್ರೆ ಏನೋ ಮಾಡುತ್ತಾನೆ ಅಂದ್ರೆ ಹಾ ದೇವ ಒಪ್ಪಲ್ಲ. ಭಗವಂತ ಯಾವ ರೀತಿಯಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಎಂಬುದು ತಿಳಿದು, ಅವನ ಕರುಣೆಯನ್ನು ತಿಳಿದು, ಅವನ ಮಹತ್ವವನ್ನು ತಿಳಿದು ನಾವು ಅವನ ಶರಣಾಗತರಾದರೆ ಭಗವಂತ ಬೇಗ ನಮಗೆ ಅನುಗ್ರಹ ಮಾಡುತ್ತಾನೆ. ಆ ರೀತಿಯಾಗಿ ಸೂರ್ಯಮಂಡಲದಲ್ಲಿ ಭಗವಂತ ನಾರಾಯಣ ಇದ್ದಾನೆ. ಸೂರ್ಯಮಂಡಲದಲ್ಲಿರುವ ನಾರಾಯಣನ ಚಿಂತನೆ ಹೇಗೆ? ಸೂರ್ಯಮಂಡಲದಲ್ಲಿ ವಾಯುದೇವರು, ವಾಯುದೇವರೊಳಗೆ ನಾರಾಯಣ, ಈ ರೀತಿಯಾದ ಚಿಂತನೆ ಮಾಡಬೇಕು. ಸೂರ್ಯಮಂಡಲದಲ್ಲಿ ವಾಯುದೇವರಲ್ಲಿರುವ ನಾರಾಯಣ, ಆತನ ಹೆಸರೇನು ಅಂದರೆ ಸಾಮ ಅಂತ ಹೆಸರು. ಯಾಕೆ? ಸಮನಾದ್ದರಿಂದ ಸಾಮ, ಸರ್ವದಾ ಸಮತ್ವಾತ್ ಸಾಮ ನಾಮ. ಭಗವಂತ ಸಾಮ ಅಂತ ಕರೆಸಿಕೊಂಡಿದ್ದಾನೆ. ಇನ್ನೊಂದು ಹೇಳ್ತಾರೆ, ಎಲ್ಲರಿಗೂ ಸಮನಾಗಿ ಪ್ರವರ್ತನೆ ಮಾಡುವುದರಿಂದ. ಎರಡನೆಯದು, ಆದಿತ್ಯ ಮಂಡಲೇ ಮಾಂ ಪ್ರತಿ ಇತಿ ಯತ್ ಪ್ರತೀತಿ ಸಾಮ್ಯಂ ತತ್ ಕಾರಣತ್ವಾಚ್ಚ ಸಾಮ ನಾಮ. ಸೂರ್ಯಮಂಡಲ ನಾವು ಯಾವ ದಿಕ್ಕಿನಲ್ಲಿದ್ದು ನೋಡಿದ್ರೂ ನಮಗೆ ಎದುರಾಗಿದ್ದಂತೆ ಕಾಣತಾನೆ ಇರುತ್ತೆ. ಎಲ್ಲರೂ ಏಕಕಾಲದಲ್ಲಿ ಎಲ್ಲಾ ದಿಕ್ಕಿನಲ್ಲಿ ನಿಂತವರೆಲ್ಲರೂ ಕೂಡ ಒಂದೇ ಮಾತು ಹೇಳುದು, ಸೂರ್ಯ ನನಗೆದುರಾಗಿದ್ದಾನೆ, ನನಗೆದುರಾಗಿದ್ದಾನೆ ಅಂತಾನೆ. ಹಾಗಾದರೆ ಆ ಪ್ರತೀತಿ ಏನು? ದೇವರೇ ನನ್ನ ಎದುರಿಗಿದ್ದಾನೆ, ನನ್ನ ಎದುರಿಗಿದ್ದಾನೆ ಅಂತ ಪ್ರತೀತಿ ಏನು ಬರ್ತಾ ಇದೆ? ಸಮವಾದ ಪ್ರತೀತಿ. ಆ ಸಮವಾದ ಪ್ರತೀತಿ ಬರುವುದಕ್ಕೆ ಕಾರಣ ಆದ್ದರಿಂದ ದೇವರಿಗೆ, ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನಿಗೆ ಸಾಮ ಅಂತ ಹೆಸರು. ನಂತರ ಸರ್ವ ಪಾಪ ಶೂನ್ಯತ್ವಾತ್ ಉನ್ನಾಮ, ದೇವರಿಗೆ ಉತ್ ಅಂತ ಹೆಸರು. ಯಾಕೆ ಅಂದರೆ ಎಲ್ಲಾ ಪಾಪಗಳಿಂದ ಅವದೂರ. ನಾವು ಪಾಪ ದೂರರಾಗ್ತೇವೆ, ನಾವು ಪಾಪ ಬಂದು ದೂರ ಆಗ್ತೇವೆ, ಆತ ಪಾಪ ಬಾರದೇನೆ ದೂರ ಆಗ್ತಾನೆ. ಅಂದರೆ ಅಸ್ಪೃಷ್ಟ ದೋಷ ಗಂಧಾಯ, ಅವನಿಗೆ ದೋಷ ದೋಷದ ಸ್ಪರ್ಶ ಅಲ್ಲ, ದೋಷ ಗಂಧದ ಸ್ಪರ್ಶವೂ ಇಲ್ಲ. ಆದ್ದರಿಂದ ಅಂಥ ಭಗವಂತ ಅವನಿಗೆ ಉತ್ ಅಂತ ಹೆಸರು. ಯಾರಾದರೆ ದೇವರನ್ನ ಉತ್ ಅಂತ ಚಿಂತನೆ ಮಾಡುತ್ತಾರೋ ಅವರು ಎಲ್ಲಾ ಪಾಪಗಳಿಂದ ಶೂನ್ಯರಾಗ್ತಾರೆ, ಅಂದರೆ ಪಾಪಗಳು ಅವರಿಂದ ದೂರ ಹೋಗಿಬಿಡುತ್ತೆ. ತಥಾ ಕಂಪಿಬನ್ ನಾಲ ಸಂಬಂಧಿ ರಕ್ತ ಪದ್ಮ ಸಮಾನ ನೇತ್ರ, ಇವನ ಕಣ್ಣುಗಳಂಥವು ಅಂದ್ರೆ ಹೇಳುತ್ತಾರೆ, ನೀರನ್ನು ಕುಡಿಯುವ ನಾಲ ಯಾವ ಪುಷ್ಪಕ್ಕಿರುತ್ತೋ ಅಂಥದ್ದು ಪದ್ಮ. ಅದು ಎಂಥದ್ದು? ರಕ್ತ ಪದ್ಮ, ಕೆಂಪಾದ ಪದ್ಮ. ಆ ಪದ್ಮಕ್ಕೆ, ಆ ದಳಕ್ಕೆ ಸಮಾನವಾದ ನೇತ್ರ ಇವನಿಗಿದೆ. ಇಲ್ಲಿ ಕಮಲಕ್ಕೆ ಹೋಲಿಕೆ ಯಾಕೆ ಕೊಟ್ರು? ದೇವರ ಕಣ್ಣಿಗೆ ಕಮಲಕ್ಕೆ ಹೋಲಿಕೆ ಯಾಕೆ ಕೊಟ್ರು ಅಂದರೆ, ಕಮಲದ ದಳ ಸುಂದರ, ದೇವರ ಕಣ್ಣು ಸುಂದರ, ದೊಡ್ಡದಾದ ಸುಂದರವಾದ ಕಣ್ಣು. ಬರೀ ಸೌಂದರ್ಯ ಮಾತ್ರ ಅಲ್ಲ ಆ ಕಣ್ಣಿನಲ್ಲಿ, ಕಮಲಕ್ಕೆ ಯಾಕೆ ಹೋಲಿ ಕೊಟ್ರು ಅಂದ್ರೆ, ಕಮಲ ನೀರೊಳಗೆ ಇದ್ರೂ ಕೂಡ ಅಂಟಿಲ್ಲದ ಹೂವು, ಮಿಕ್ಕ ಹೂವೆಲ್ಲ ಸುಂದರವೂ ಇರುತ್ತೆ, ಕಮಲಕ್ಕಿಂತ ಮೃದುವಾದ ಪುಷ್ಪಗಳು ತುಂಬಾ ಇವೆ, ಸುಂದರವಾದ ಪುಷ್ಪಗಳು ಚೆನ್ನಾಗಿವೆ. ಆದರೆ ಯಾವ ಪುಷ್ಪವೂ ನೀರಲ್ಲಿದ್ದರೆ ಅಂಟು ಇದ್ದೇ ಇರುತ್ತೆ, ಎಲ್ಲಿರ್ತವೆ ಅದರ ಅಂಟು ಇದ್ದೇ ಇರುತ್ತೆ. ಆದರೆ ಕಮಲಕ್ಕೆ ಮಾತ್ರ ನೀರಲ್ಲೇ ಇದ್ರೂ ನೀರಿನ ಅಂಟಿರಲ್ಲ. ಹಾಗೆಯೇ ಭಗವಂತನ ಕಣ್ಣೆಂಥದ್ದು ಅಂದರೆ ಸುಂದರವೂ ಹೌದು, ಅಂಟಿಲ್ಲದ್ದು ಹೌದು. ಆದ್ದರಿಂದ ಭಗವಂತನ ಕಣ್ಣನ್ನ ರಕ್ತ ಪದ್ಮ ಸಮಾನ ನೇತ್ರ ಅಂತಾರೆ. ದೇವರ ಕೈ, ದೇವರ ಪಾದ, ದೇವರ ಕಣ್ಣು ಎಲ್ಲ ಕಮಲಕ್ಕೆ ಹೋಲಿಸ್ತಾರೆ. ಯಾಕಪ್ಪ ಅಂದ್ರೆ ಅವನ ಇಡೀ ಪೂರ್ಣ ದೇಹ ಕಮಲದಂತೆ, ಅಂದರೆ ಅಂಟಿಲ್ಲದ್ದು, ಎಲ್ಲಾ ಕಡೆ ಇರ್ತಾನೆ, ಎಲ್ಲಾ ಕೆಲಸ ಮಾಡಿಸ್ತಾನೆ, ಯಾವುದರ ಅಂಟು ಅವನಿಗಿಲ್ಲ. ಆದ್ದರಿಂದ ಇವ ರಕ್ತ ಪದ್ಮ ಸಮಾನ ನೇತ್ರ. ಇನ್ನ ಸರ್ವದಾ ಸರ್ವ ಪ್ರಾಣಿಭಿ ಸ್ತುತ್ಯ, ಎಲ್ಲಾ ಕಾಲದಲ್ಲೂ ಎಲ್ಲಾ ಪ್ರಾಣಿಗಳು ಸೂರ್ಯಾಂತರ್ಗತ ಭಗವಂತನನ್ನ ಹೊಗಳುತ್ತೆ. ಅಂದರೆ ಸೂರ್ಯಾಂತನ ಭಗವಂತನ ಪರಿಚಯವಾಗಿಲ್ಲದಿದ್ದರೂ ಕೂಡ ಸೂರ್ಯನ ಕಿರಣಕ್ಕಾಗಿ ಎಲ್ಲಾ ಕಾಯ್ತಾ ಇರ್ತಾರೆ. ಕತ್ತಲು, ಆ ಕತ್ತಲನ್ನ ಎಷ್ಟೇ ಫ್ಲಡ್ ಲೈಟ್ ಹಾಕಿದ್ರು ಏನ್ ಹಾಕಿದ್ರು ಒಂದು ಕಡೆ ಕತ್ತಲು ಹೋಗುತ್ತೆ, ಇನ್ನೊಂದು ಕಡೆ ಬಂದೇ ಕೂತಿರುತ್ತೆ. ಇಡೀ ಜಗತ್ತಿನಲ್ಲಿ ಕತ್ತಲನ್ನ ಓಡಿಸಿಬಿಡೋದು ಯಾವುದು ಅಂದ್ರೆ ಸೂರ್ಯ ಕಿರಣ ಮಾತ್ರ, ಸೂರ್ಯನ ಕಾಂತಿ ಮಾತ್ರ. ಅದರಿಂದ ಈ ಭಗವಂತ ಹೇಗಿದ್ದಾನಪ್ಪ ಅಂದ್ರೆ ಎಲ್ಲಾ ಪ್ರಾಣಿಗಳು ಇವನ ಆಗಮನಕ್ಕಾಗಿ ಕಾಯ್ತಾ ಇರ್ತಾರೆ. ಕತ್ತಲು ಯಾವಾಗ ಹೋಗುತ್ತಾ, ಸೂರ್ಯ ಯಾವಾಗ ಬರ್ತಾನ ಅಂತ ನೋಡ್ತಾ ಇರ್ತಾರೆ. ಅದು ಯಾವ ಜಾತಿ ಯಾವ ಮತೀಯ ಮತ ಅಂತಲ್ಲ, ಎಲ್ಲರೂ ಸೂರ್ಯನಿಗಾಗಿ ಕಾಯುತ್ತಾರೆ. ಅದಕ್ಕೆ ಸರ್ವದಾ ಸರ್ವ ಪ್ರಾಣಿಭಿಹಿ ಸ್ತುತ್ಯ, ಎಲ್ಲಾ ಕಾಲದಲ್ಲೂ ಎಲ್ಲಾ ಪ್ರಾಣಿಗಳು ಅವನನ್ನ ಸ್ತೋತ್ರ ಅಪ್ಪ ಸೂರ್ಯ ಬರಬೇಕು ಸೂರ್ಯ ಬರಬೇಕು ಸೂರ್ಯ ಬಂದ ಕೂಡಲೇ ಅಪ್ಪ ಅಂತ ಅಂದುಬಿಡ್ತಾರೆ. ನಂತರ ಈ ಸೂರ್ಯ ಮಂಡಲ ಮಧ್ಯವರ್ತಿಯಾದ ನಾರಾಯಣ ಹೇಗಿರ್ತಾನೆ ಅಂದರೆ ಸರ್ವ ಪ್ರಾಣಿ ಹಿತಾರ್ಥಂ ಓಂಕಾರ ಉಚ್ಚಾರಕಾರಿ. ಆತನ ಬಾಯಿಯಿಂದ ಅವನೇ ಓಂಕಾರದಲ್ಲಿರುವವ, ಅವನು ಮತ್ತು ಓಂಕಾರ ಉಚ್ಚಾರ ಮಾಡುತ್ತಾನೆ. ಯಾಕೆ ಓಂಕಾರ ಉಚ್ಚಾರ ಮಾಡುತ್ತಾನೆ ಅಂದರೆ ಹೇಳ್ತಾರೆ ಸರ್ವ ಪ್ರಾಣಿ ಹಿತಾರ್ಥಂ, ಎಲ್ಲಾ ಪ್ರಾಣಿಗಳಿಗೆ ಒಳ್ಳೆಯದಾಗಲಿ ಅಂತ ತಾನು ಓಂಕಾರ ನುಡಿದು ಎಲ್ಲರಿಂದ ನುಡಿಸಿ ಯಾರು ಯಾರು ಓಂಕಾರ ನುಡಿಯಲಿಕ್ಕೆ ಯೋಗ್ಯರೋ ಅವರಿಂದ ಓಂಕಾರವನ್ನು ನುಡಿಸಿ ಎಲ್ಲರಿಗೂ ಒಳ್ಳೆಯದಾಗುವಂತೆ ಮಾಡುತ್ತಾ ಇದ್ದಾನೆ ಭಗವಂತ. ಆದ್ದರಿಂದ ಅವ ಸರ್ವ ಪ್ರಾಣಿ ಹಿತಾರ್ಥಂ ಓಂಕಾರ ಉಚ್ಚಾರಕಾರಿ. ಇಡೀ ಸೂರ್ಯಮಂಡಲದಿಂದ ಓಂಕಾರದ ತರಂಗಗಳೇ ಇಡೀ ಜಗತ್ತಲ್ಲಿ ತುಂಬಿ ಬಿಡ್ತಾ ಇವೆ. ನಂತರ ನಖಮಾರಭ್ಯ ಕೇಶಪರ್ಯಂತಂ ವಿಲಕ್ಷಣ ಸುಖಾತ್ಮಕ ದೇಹ, ಅವನ ಕಾಲುಗುರುನಿಂದ ಶಿರಪರ್ಯಂತ ಕೇಶಪರ್ಯಂತ ಸುಖದಿಂದ ತುಂಬಿದವ. ಎಂಥ ಸುಖ? ಎಲ್ಲರಿಗಿರುವ ಸುಖ ಅಲ್ಲ, ವಿಲಕ್ಷಣವಾದ ಸುಖದಿಂದ ತುಂಬಿದ ದೇಹ ಅವನದ್ದು. ಅಷ್ಟೇ ಅಲ್ಲ, ದೇವರನ್ನ ನಾವು ಈ ರೀತಿ ಆಪಾದ ಮೌಲಿ ಪರ್ಯಂತ ವಿಲಕ್ಷಣವಾದ ಸುಖದಿಂದ ತುಂಬಿದವ ಅಂತ ಚಿಂತನೆ ಮಾಡಿದರೆ ನಾವು ಕೂಡ ಸುಖಪೂರ್ಣರು, ಯೋಗ್ಯತೆಗೆ ತಕ್ಕಂತೆ ನಮ್ಮ ಸುಖ ಏನಿದೆ ಅದರಿಂದ ಪೂರ್ಣರಾಗ್ತೇವೆ. ನಂತರ ಸರ್ವವರ್ಣ, ಇವ ಎಲ್ಲಾ ವರ್ಣಗಳಲ್ಲೂ ಇದ್ದಾನೆ. ಕೆಂಪು ಬಣ್ಣದಲ್ಲೂ ಇದ್ದಾನೆ, ಬಿಳಿ ಬಣ್ಣದಲ್ಲೂ ಇದ್ದಾನೆ, ಪಿಂಗಳ ವರ್ಣದಲ್ಲೂ ಇದ್ದಾನೆ, ಹಳದಿ ಬಣ್ಣದಲ್ಲೂ ಇದ್ದಾನೆ, ನೀಲಿ ಬಣ್ಣದಲ್ಲೂ ಇದ್ದಾನೆ. ಎಲ್ಲಾ ಬಣ್ಣಗಳು ಇವನದ್ದೇ. ಅಂದರೆ ಪ್ರಕೃತಿಯಲ್ಲಿ ಕಾಣುವ ಎಲ್ಲಾ ಬಣ್ಣಗಳವನದ್ದಲ್ಲ, ಆ ಬಣ್ಣಗಳಂತೆ ಇರುವ ಅಪ್ರಾಕೃತ ಬಣ್ಣಗಳು ಅವನದ್ದು. ಅಂಥ ಬಣ್ಣಗಳನ್ನ ಹೊಂದಿರುವವ, ಎಲ್ಲಾ ಬಣ್ಣಗಳಲ್ಲಿದ್ದಾನೆ. ಸರ್ವವರ್ಣ ಅಂದ್ರೆ ಇನ್ನೊಂದು ಶಬ್ದ, ವರ್ಣ ಅಂದ್ರೆ ಅಕ್ಷರಗಳು. ಎಲ್ಲಾ ವರ್ಣಗಳಲ್ಲಿ ಆಯಾ ವರ್ಣಗಳ ಆಕಾರ ಹೊತ್ತುಕೊಂಡಿರುವವ, ಆದ್ದರಿಂದ ಇವರನ್ನ ಸರ್ವವರ್ಣ ಅಂದ್ರು. ಇನ್ನ ವಾಣಿ ಪ್ರಾಣಾಭ್ಯಾಂ ಋಕ್ ಸಾಮ ವೇದಾಭ್ಯಾಂ ಸ್ತೂಯಮಾನ. ವಾಣಿ ಪ್ರಾಣರು, ವಾಣಿ ಅಂದ್ರೆ ಸರಸ್ವತಿ ಭಾರತಿ, ಪ್ರಾಣ ಅಂದ್ರೆ ಬ್ರಹ್ಮ ವಾಯುಗಳು. ಈ ನಾಲ್ಕು ಜನರಿಂದ ಋಗ್ವೇದ ಸಾಮವೇದಗಳಿಂದ ಸದಾ ಭಗವಂತನ ಸ್ತೋತ್ರ ಮಾಡುತ್ತಾ ಇರ್ತಾರೆ. ಅಂಥ ಸ್ತೋತ್ರಕ್ಕೆ ಪಾತ್ರನಾದವ ಶ್ರೀಹರಿ. ಇಂಥ ಭಗವಂತ ಯಾರು? ಯಥಾದೃಶಃ ಭಗವಾನ್. ಇಂಥ ಭಗವಂತ ಏಳು ಕಾಲಗಳಲ್ಲಿ ಏಳು ರೂಪಗಳಿಂದ ಸೂರ್ಯನಲ್ಲಿದ್ದುಕೊಂಡು ಯಥಾಯಥಂ ಸರ್ವ ಪ್ರಾಣಿನಾಂ ಆಶ್ರಯೋ ಭವತಿ. ಯಥಾಯಥಂ ಅಂದ್ರು, ಯಥಾಯಥ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಯಾವ ಯಾವ ಪ್ರಾಣಿಗಳಿಗೆ ಯಾವ ಯಾವ ರೀತಿಯಲ್ಲಿ ಆಶ್ರಯ ಆಗಬೇಕೋ ಆಯಾ ರೀತಿಯಲ್ಲಿ ಆಶ್ರಯ ಆಗುವುದೇ ತಕ್ಕಂತೆ. ಯಾರ್ಯಾರಿಗೆ ಹೇಗೆ ಹೇಗೆ ಆಶ್ರಯನಾಗಬೇಕೋ ಆ ರೀತಿ ಆಗುವುದೇ ಭಗವಂತನ ಯಥಾಯಥಾಶ್ರಯ ಅಂತ ಹೇಳ್ತಾರೆ. ಯಥಾಯಥಂ ಸರ್ವ ಪ್ರಾಣಿನಾಂ ಆಶ್ರಯ ಭವತಿ. ಹೌದಾ, ಎಲ್ಲರಿಗೂ ಆಶ್ರಯ ಆಗ್ತಾನೆ ಅಂತ ಹೇಳಿದರಲ್ಲ ಏಳು ಕಾಲಗಳಲ್ಲಿ, ಅದು ಏನದು ಅಂತ ಹೇಳ್ತಾರೆ. ಸೂರ್ಯ ಉದಯ ಆಗಲಿಕ್ಕಿಂತ ಮೊದಲು ಆರು ಘಳಿಗೆಗಳ ಕಾಲವಿದೆ. ಸೂರ್ಯೋದಯಕ್ಕಿಂತ ಮೊದಲು ಆರು ಘಳಿಗೆಗಳ ಕಾಲ. ಈ ಘಳಿಗೆಗಳು ನಮಗೆ ಗೊತ್ತಿಲ್ಲ, ನಿಮಿಷಗಳು ಸೆಕೆಂಡುಗಳು ಗೊತ್ತಷ್ಟೇ ಹೊರತು ಸಾಮಾನ್ಯವಾಗಿ ಪರಿಚಯ ಘಳಿಗೆಗಳ ಪರಿಚಯ ಅಷ್ಟಿರಲ್ಲ. ಹೇಳ್ತಾರೆ ಒಂದು ಘಳಿಗೆ ಅಂದರೆ 24 ನಿಮಿಷ. ಹಾಗಾದರೆ ಆರು ಘಳಿಗೆ ಅಂದರೆ 2 ಗಂಟೆ 24 ನಿಮಿಷ, ಸುಮಾರು 2.5 ಗಂಟೆ ಕಾಲ. ಸೂರ್ಯ ಉದಯ ಪ್ರಾಯಶಃ 6 ಗಂಟೆ ಇಟ್ಟುಕೊಳ್ಳೋಣ. 6 ಗಂಟೆ ಇದ್ದರೆ ಇದು ಎಷ್ಟು ಗಂಟೆ? 6 ಗಂಟೆಗೆ 2.5 ಗಂಟೆ ಮೊದಲು, ಅಂದರೆ 3.5 ಗಂಟೆ ಪ್ರಾಂತ. ಅಲ್ಲಿಂದ ಸೂರ್ಯ ಉದಯ ಆಗುವವರೆಗಿರತಕ್ಕಂತಹ ಕಾಲ ಒಂದು ಕಾಲ. ನಂತರ ಉದಯ ಆದ ಮೇಲೆ ಅಸ್ತಮಯ ಪರ್ಯಂತ 5 ಕಾಲಗಳು, ಪ್ರಾತಃಕಾಲ, ಸಂಗಮಕಾಲ, ಮಧ್ಯಾಹ್ನಕಾಲ, ಅಪರಾಹ್ನಕಾಲ, ಸಾಯಾಹ್ನಕಾಲ ಅಂತ. ಈ ಸಾಯಂಕಾಲ ಆದ ಮೇಲೆ 2.5 ಗಂಟೆ ಪ್ರಾಂತ ಒಂದು, ಅದೊಂದು ಕಾಲ. ಒಟ್ಟಾರೆ ಈ 5 ಕಾಲಗಳು, ಅದಕ್ಕಿಂತ ಮೊದಲು ಸೂರ್ಯೋದಯಕ್ಕಿಂತ ಮೊದಲು ಒಂದು 2.5 ಗಂಟೆ ಕಾಲ, ಅಂದರೆ 6 ಘಳಿಗೆಗಳ ಕಾಲ. ಸೂರ್ಯ ಅಸ್ತಮಯ ಆದ ಮೇಲೆ 6 ಘಳಿಗೆಗಳ ಕಾಲ, ಒಟ್ಟಾರೆ 7 ಕಾಲಗಳಾಯಿತು. ಸಾಮಾನ್ಯವಾಗಿ ನಾವು ಹೇಳಬೇಕಾಗಿದ್ದು ಬೆಳಿಗ್ಗೆ ಸೂರ್ಯೋದಯ 6ಕ್ಕೆ ಅಂತಾದರೆ ನಾವು ಹೇಳಬೇಕಾಗಿದ್ದು 3.5. ಅದನ್ನೆಲ್ಲ ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಅರಣ್ಯಕಾಚಾರ್ಯರು, ತಮ್ಮ ಉಪದೇಶ ಪತ್ರದಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಪಾಪ ಇಷ್ಟು ಗಂಟೆಗೆ ಹೇಳಬೇಕು, ಎದ್ದ ಮೇಲೆ ಹೀಗೆ ಮಾಡಬೇಕು, ಸ್ನಾನಕ್ಕಿಷ್ಟು ಹೊತ್ತು, ನಂತರ ಚಿಂತನೆಗಿಷ್ಟು ಹೊತ್ತು, ಪೂಜೆಗಿಷ್ಟು ಹೊತ್ತು, ಜಪಕ್ಕಿಷ್ಟು ಹೊತ್ತು, ನಂತರ ಶಾಸ್ತ್ರ ಚಿಂತನೆಗಿಷ್ಟು ಹೊತ್ತು, ಊಟಕ್ಕಿಷ್ಟು ಹೊತ್ತು, ಇಷ್ಟಿಷ್ಟು ಅಂತ ಇಡೀ ನಮ್ಮ ಟೈಮ್ ಟೇಬಲ್ ಎಲ್ಲ ಚೆನ್ನಾಗಿ ಹಾಕೊಂಡ್ಬಿಡ್ತಾರೆ ಮಹಾನುಭಾವರು. ಆ ರೀತಿಯಲ್ಲಿ 6 ಘಳಿಗೆಗಳ ಕಾಲ ಸೂರ್ಯ ಉದಯಕ್ಕಿಂತ ಮೊದಲು. ಆ ಸೂರ್ಯ ಉದಯಕ್ಕಿಂತ ಮೊದಲು ಇರತಕ್ಕಂಥ 6 ಘಳಿಗೆಗಳ ಕಾಲಕ್ಕೆ ಯಾರು ಯಾವ ಭಗವದ್ ರೂಪ ನಿಯಾಮಕ ಅಂದರೆ, ಇಲ್ಲಿ ಸಾಮವೇದದಲ್ಲಿ ಸಾಮವೇದದ ಗಾನದ ರೀತಿ ಅದು ಒಂದು, ಯಾವುದು? ಹಿಂಕಾರ ಅಂತ. ಹಿಂಕಾರ ಎಂಬುದು ಸಾಮ ಗಾನದ ಒಂದು ರೀತಿ. ಆ ಸಾಮಗಾನದ ರೀತಿಯಲ್ಲಿ ಭಗವಂತ ಹಿಂಕಾರ ಅಂತಾನೆ ಕರೆಸಿಕೊಂಡಿದ್ದಾನೆ. ಯಾರು ಅಂದ್ರೆ ಪ್ರದ್ಯುಮ್ನ. ಪ್ರದ್ಯುಮ್ನ ನಾಮಕ ಭಗವಂತ ಹಿಂಕಾರ ಸಾಮದಲ್ಲಿ ಹಿಂಕಾರ ಅಂತ ಕರೆಸಿಕೊಂಡು ಸೂರ್ಯಮಂಡಲದಲ್ಲಿದ್ದಾನೆ. ಅವನ ಹೆಸರೇ ಹಿಂಕಾರ ಅಂತ. ಈ ಹಿಂಕಾರ ನಾಮಕ ಪ್ರದ್ಯುಮ್ನ ಸೂರ್ಯಮಂಡಲದಲ್ಲಿ ಇದ್ದು ಯಾರಿಗಾಶ್ರಯ ಅಂದ್ರೆ ಪಶುಗಳಿಗಾಶ್ರಯ. ದೇವರಿಗೆ ಹಿಂಕಾರ ಅಂತ ಯಾಕೆ ಹೆಸರು ಅಂದ್ರೆ, ಹೇಳುತ್ತಾರೆ ದೇವರ ಒಂದೊಂದು ಹೆಸರು ಕೂಡ ಗುಣಗಳಿಂದ ಬಂದದ್ದು. ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಅಂದ್ರು. ದೇವರ ಹೆಸರು ಅವನ ಗುಣಗಳಿಂದ ಬಂದದ್ದು. ನಾವು ಇಟ್ಟುಕೊಂಡಂತೆ ಶ್ರೀನಿವಾಸಾಚಾರ್ಯ ಒಂದು ಹೆಸರಿಡುತ್ತೆ, ಆದರೆ ಒಂದು ಪೈಸ ಇರಲ್ಲ ಅಂತ. ಬರೇ ಕರೀಲಿಕ್ಕೆ ಮಾತ್ರ ಹೆಸರು ಅಂತಲ್ಲ, ಸಾರ್ಥಕವಾದ ಹೆಸರಿರಬೇಕು, ಅದಕ್ಕೆ ನಾವು ಇಡ್ತಾ ಇರ್ತೇವೆ. ಹಿಂದೆ ಫಾರಿನರ್ಸ್ನ ಎಲ್ಲರನ್ನ ಕೂಡ ನಾವು ಆಕ್ಷೇಪ ಮಾಡುತ್ತೇವೆ, ಅವರು ಉಡ್ಡು ಕುಡ್ಡು ಅಂತ ಅರ್ಥವಿಲ್ಲದಂತ ಹೆಸರಿಡ್ತಾರೆ. ನಾವು ಅರ್ಥಪೂರ್ಣ ಹೆಸರಿಡುವರಲ್ಲಿ ನಾವೇ ಅಗ್ರಗಣ್ಯರು ಅಂತ ನಮಗೆ ನಾವು ಸರ್ಟಿಫಿಕೇಟ್ ಕೊಟ್ಕೊಳ್ತೇವೆ. ಇಡೋದೇನೋ ಹೌದು, ಪ್ರಹ್ಲಾದ ಅಂತ ಉತ್ತಮವಾದ ಹೆಸರು, ಆದರೆ ಕರೆಯೋದೇನು? ಪಲ್ಲಿ ಪಾಲಿ ಅಂತ ಕರೀತಾ ಇರ್ತೇವೆ. ಅದು ಯಾಕೆ ಇಡಬೇಕು ಅರ್ಥ ಆಗಲ್ಲ. ಅವನನ್ನ ಆ ಹೆಸರಿಂದ ಕರೆಯೋದರಲ್ಲಿ ತಾತ್ಪರ್ಯ ಏನು ಅಂದರೆ, ಆ ಹೆಸರಲ್ಲಿರುವ ಭಗವದ್ ರೂಪ ಏನಿದೆ, ಪ್ರಹ್ಲಾದರಾಜರ ಒಳಗಿರುವ ಪ್ರಹ್ಲಾದ ನಾಮಕ ಭಗವಂತನ ರೂಪ ಏನಿದೆ, ಆ ರೂಪದ ನೆನಪಿನಿಂದ ಅಲ್ಲಿ ಕರೆದರೆ ಆ ಗುಣಗಳಲ್ಲಿ ಒಂದಾದರೂ ಜೀವನದಲ್ಲಿ ಆ ಪ್ರಾಣಿಗೆ ಬರುತ್ತೇನೋ ಅಂತ ಆಸೆ. ಆ ರೀತಿಯಲ್ಲಿ ಕರೆಯಬೇಕು. ಅದನ್ನು ಇಟ್ಟದ್ದೇನೋ ಪ್ರಹ್ಲಾದ ಅಂತ ಕರೆಯೋದು ಮಾತ್ರ ಪಾಲಿ ಅಂತ ಕರೀತಾರೆ. ಸರಿಯಾದದ್ದಲ್ಲ, ಸರಿಯಾದ ಪೂರ್ಣವಾದ ಹೆಸರು ಬಾಯಿ ತುಂಬ ಕರೆಯಬೇಕು ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಭಗವಂತ ಹಿಂಕಾರ ಅಂತ ದೇವರಿಗೆ ಹೆಸರು. ಹಿಂಕಾರ ಅಂತ ದೇವರು ಯಾಕೆ ಹೆಸರು ಅಂತ ಹೇಳಿದರೆ, ಹಿಂ ಕರೋತೀತಿ ಹಿಂಕಾರ ನಾಮ. ಹಿಂ ಅಂದ್ರೆ ಸೃಷ್ಟಿ, ಸೃಷ್ಟಿಯನ್ನ ಮಾಡುತ್ತಾನಾದ್ದರಿಂದ ಹಿಂ ಅಂದ್ರೆ ಸೃಷ್ಟಿ. ಆ ಸೃಷ್ಟಿಯನ್ನ ಮಾಡುತ್ತಾನಾದ್ದರಿಂದ ದೇವರಿಗೆ ಹಿಂಕಾರ ಅಂತ ಹೆಸರು. ಆ ಹಿಂಕಾರ ಸಾಮ ಪ್ರತಿಪಾದ್ಯನಾದ ಭಗವಂತ ಪ್ರದ್ಯುಮ್ನ ಅನುದಿತ ಸೂರ್ಯನಲ್ಲಿದ್ದಾನೆ, ಉದಯಿಸದ ಸೂರ್ಯನಲ್ಲಿದ್ದಾನೆ. ಉದಯಿಸದ ಸೂರ್ಯನಲ್ಲಿರುವಂತಹ ಪ್ರದ್ಯುಮ್ನ ಹಿಂಕಾರ ಸಾಮ ಪ್ರತಿಪಾದ್ಯನಾದವ ಇದ್ದಾನಲ್ಲ, ಆತನ ಬಣ್ಣ ಏನು ಅಂದರೆ, ಪ್ರದ್ಯುಮ್ನ ಬಣ್ಣ ಸಾಮಾನ್ಯ ಹಳದಿ, ಹಸಿರು ಬಣ್ಣ, ಹಸಿರು ಹಳದಿ ಬೆರೆತ ಬಣ್ಣ. ಆದರೆ ಈ ಉದಯಿಸದ ಸೂರ್ಯನಲ್ಲಿರುವ ಪ್ರದ್ಯುಮ್ನ ಶ್ಯಾಮ ವರ್ಣದಲ್ಲಿದ್ದಾನೆ, ನೀಲಿ ಬಣ್ಣದಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಮಂಡಲವು ನೀಲಿರುತ್ತೆ, ಅದರಿಂದ ದೇವನು ನೀಲಿಯಾಗಿದ್ದಾನೆ. ಈತ ಯಾರಿಗ ಆಶ್ರಯ? ಪಶುನಾಮ ಆಶ್ರಯ ಭವತಿ, ಎಲ್ಲ ಪಶುಗಳಿಗೆ ಆಶ್ರಯನಾಗಿದ್ದಾನೆ. ಅದಕ್ಕೆ ಹಿಂಕಾರ ಆಶ್ರಿತತ್ವಾದೇವ ಹಿ ಪಶವ ಹಿಂಶಬ್ದಂ ಕುರುವಂತಿ. ಹಿಂಕಾರ ನಾಮಕ ಭಗವಂತನ ಆಶ್ರಯ ಪಡೆದದ್ದರಿಂದಲೇನೆ ಎಲ್ಲಾ ಪಶುಗಳ ಬಾಯಿಯಲ್ಲಿ ಹಿಂ ಅಂತ ಶಬ್ದ ಬರ್ತಾ ಇರುತ್ತೆ ಅಂತ. ಅದಕ್ಕೆ ಆಕಳುಗಳ ಬಾಯಿಯಿಂದ ಬರುವ ಶಬ್ದ ಏನು? ಸಮನ್ನ ಹೇಳೋದು ಅಂಬಾ ಅಂಬಾ ಅಂತ ಹೇಳ್ತೇವೆ. ಅದು ಅಂಬಾ ಅಲ್ಲಂತೆ, ಅಕಾರ ಅಲ್ಲ ಅದು ಬರೋದು, ಹಂಬಾ ಅಂತ. ಅದು ಹರಿವಂಶದಲ್ಲಿ ಹೇಳ್ತಾರೆ, ಹಂಭಾರವೇಣ ಹಕಾರ ಬರುತ್ತಲ್ಲಿ, ಹಕಾರದಿಂದ ಕೂಡಿಕೊಂಡಿರತಕ್ಕಂಥ ಭಕಾರ ಅಂದ್ರೆ ಹಂಭಾ ಅಂತ ಬರುತ್ತದೆ. ಆ ಹಂಭಾರವದಿಂದ ಆಕಳುಗಳೆಲ್ಲ ಕರೀತಾ ಇತ್ತು ಅಂತ ಹರಿವಂಶದಲ್ಲಿ ಚೆನ್ನಾಗಿ ಹೇಳ್ತಾರೆ. ಆದರೆ ಈ ಪಶುಗಳ ಬಾಯಿಯಿಂದ ಬರುವ ಶಬ್ದ ಏನು? ಮೊದಲನೇದು ಹಕಾರ, ಅದು ಹಿಂಕಾರ ನಾಮಕ ಭಗವಂತನ ಆಶ್ರಯ ಪಡೆದದ್ದರಿಂದ ಆ ಹಕಾರ ಎಲ್ಲ ಪಶುಗಳ ಬಾಯಿಯಿಂದ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಆಕಳ ಬಾಯಿಯಿಂದ ಬರತಕ್ಕಂಥದ್ದು ಹಂಭಾರವ. ಆ ಹಂಭಾರವ ಹಕಾರವನ್ನ ಉಚ್ಚಾರ ಮಾಡಿ ಆ ಹಿಂಕಾರ ನಾಮಕ ಭಗವಂತನ ನಾಮ ಗೊತ್ತಿಲ್ಲದೇನೆ ಅದರಲ್ಲಿ ಬರ್ತಾ ಇರುತ್ತೆ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ನಾವು ಇನ್ನೇನು ಮುಂದೆ ಬರುತ್ತೆ ಭಾದ್ರಪದ ಮಾಸ, ಅವಾಗ ಹೇಳಿಸೋದು ಯಾವುದು? ಭಾಗವತ ಪ್ರೋಷ್ಠಪದಿ ಭಾಗ ಭಾಗವತ. ಬಹಳ ಜನಕ್ಕೆ ಗೊತ್ತಿಲ್ಲ ಪ್ರೋಷ್ಠಪದಿ ಅಂತ ಯಾಕೆ ಹೇಳ್ತಾರೆ ಅದನ್ನ ಅಂದ್ರೆ, ಹೇಳ್ತಾರೆ ಓಷ್ಠ ಅಂದ್ರೆ ಹೆಸರೇನು, ಅಂದ ಅರ್ಥ ಏನು? ತುಟಿ. ಓಷ್ಠ ಅಂದ್ರೆ ತುಟಿ, ಪ್ರೋಷ್ಠ ಅಂದ್ರೆ ಪ್ರಕೃಷ್ಟವಾದ ಓಷ್ಠ, ಒಳ್ಳೆ ತುಟಿ. ಒಳ್ಳೆ ತುಟಿ ಯಾವುದಕ್ಕಿದೆಯೋ ಅದು ಪ್ರೋಷ್ಠ. ಒಳ್ಳೆ ತುಟಿ ಯಾವುದಕ್ಕಿದೆ ಅಂದ್ರೆ ಆಕಳು ಅಂತ ಹೇಳಿದ್ರು. ಆಕಳಿಗೆ ಇರುವ ತುಟಿ ಬಹಳ ಒಳ್ಳೆ ತುಟಿ, ಹಾಗೆ ಇನ್ನೊಂದರ ತುಟಿಯು ತುಂಬಾ ಶ್ರೇಷ್ಠ ಅಂದ್ರು. ಯಾವುದರದ್ದು ಅಂದ್ರೆ ಮೀನಿನದ್ದು. ಅದಕ್ಕೆ ವಾದಿರಾಜರು ದಶಾವತಾರ ಸ್ತುತಿಯಲ್ಲಿ ಪ್ರೋಷ್ಠೀಶ ವಿಗ್ರಹ ಅಂದ್ರು, ಪ್ರೋಷ್ಠ ಈಶ ವಿಗ್ರಹ ಅಂದ್ರು. ಪ್ರೋಷ್ಠ ಅಂದ್ರೆ ಒಳ್ಳೆ ತುಟಿ ಇರುವಂತಹ ಮೀನು, ಅದರಲ್ಲಿ ಈಶ ದೊಡ್ಡ ಮೀನು ಅಂದ್ರೆ ಮೀನುಗಳಿಗೆ ರಾಜ. ಆ ರಾಜ ಮೀನಿನಂತಿರುವ ವಿಗ್ರಹ ಯಾವನಿಗೂ ಅವನು ಪ್ರೋಷ್ಠೀಶ ವಿಗ್ರಹ ಅಂತ ದೇವರನ್ನು ಹೇಳಿದ್ರು. ಅಂದ್ರೆ ಮೀನು ಕೂಡ ಪ್ರೋಷ್ಠ ಅಂದ್ರೆ ಒಳ್ಳೆ ಚೆನ್ನಾಗಿ ತುಟಿ ಇರುವಂತದ್ದು, ಹಾಗೆ ಆಕಳು ಕೂಡ ಒಳ್ಳೆ ತುಟಿ ಇರುವಂತದ್ದು. ಈಗ ಯಾವ ಮಾಸದಲ್ಲಿ ಭಾಗವತ ಹೇಳೋದು? ಭಾದ್ರಪದ ಮಾಸದಲ್ಲಿ. ಭಾದ್ರಪದ ಮಾಸ ಅಂತ ಮಾಸಕ್ಕೆ ಹೆಸರು ಯಾಕೆ ಬಂತು ಅಂದರೆ, ಈ ಮಾಸಗಳಿಗೆ ಹೆಸರು ಹೇಗೆ ಬರುತ್ತೆ ಅಂದರೆ, ಆಯಾ ತಿಂಗಳ ಹುಣ್ಣಿಮೆಯಲ್ಲಿ ಯಾವ ಯಾವ ನಕ್ಷತ್ರ ಬರುತ್ತೋ ಆಯಾ ನಕ್ಷತ್ರಕ್ಕನುಗುಣವಾದ ಹೆಸರು ಬರುತ್ತೆ. ಯಾವ ತಿಂಗಳ ಹುಣ್ಣಿಮೆಯಲ್ಲಿ ಚಿತ್ತ ನಕ್ಷತ್ರ ಬರುತ್ತೋ ಆ ತಿಂಗಳಿಗೆ ಚೈತ್ರ ಮಾಸ ಅಂತ ಹೆಸರು. ಯಾವ ತಿಂಗಳ ಹುಣ್ಣಿಮೆಯಲ್ಲಿ ವಿಶಾಖ ನಕ್ಷತ್ರ ಬರುತ್ತೋ ಅದಕ್ಕೆ ವೈಶಾಖ ಮಾಸ ಅಂತ ಹೆಸರು. ಹಾಗೆ ಯಾವ ತಿಂಗಳಲ್ಲಿ ಭಾದ್ರಪದ ಅಂದ್ರೆ ಪೂರ್ವಾಭಾದ್ರ ಉತ್ತರಾಭಾದ್ರ ಎರಡು ನಕ್ಷತ್ರಗಳಲ್ಲಿ ಯಾವುದಾದ್ರೊಂದು ಬರುತ್ತೋ ಅದಕ್ಕೆ ಭಾದ್ರಪದ ಮಾಸ ಅಂತ ಹೆಸರು. ಆದರೆ ಪ್ರೋಷ್ಠಪದಿ ಅಂತ ಯಾಕೆ ಹೆಸರು ಬಂತಿಲ್ಲಿ ಅಂತ ಹೇಳಿದರೆ, ಈ ಪೂರ್ವಾಭಾದ್ರ ನಕ್ಷತ್ರವಾಗಲಿ ಉತ್ತರಾಭಾದ್ರ ನಕ್ಷತ್ರವಾಗಲಿ ಈ ನಕ್ಷತ್ರಗಳು ಯಾವ ಆಕಾರದಲ್ಲಿರುತ್ತೆ ಮೊದಲು ಒಂದು ಗೊತ್ತಾಗಬೇಕು ನಮಗೆ. ನಕ್ಷತ್ರ ಅಂದ್ರೆ ಒಂದೇ ನಕ್ಷತ್ರ ಅದು ಹೊಳಿತಾ ಇರುತ್ತೆ ಅಂತಲ್ಲ, ಈ ಅಶ್ವಿನಿ ಭರಣಿ ಕೃತ್ತಿಕ ಮೊದಲಾದ ನಕ್ಷತ್ರಗಳು ಅಂದ್ರೆ ಒಂದು ನಕ್ಷತ್ರ ಅಲ್ಲ, ನಕ್ಷತ್ರಗಳ ಗುಂಪಿಗೆ ಅಶ್ವಿನಿ ಅಂತ ಹೆಸರು. ಅದು ಇಡೀ ನಕ್ಷತ್ರಗಳ ಗುಂಪನ್ನು ಸೇರಿ ಇಲ್ಲಿ ಅಶ್ವಿನಿ ನಕ್ಷತ್ರ ಅಂತ ಕರೆಯೋದು. ಹಾಗಾದರೆ ಪೂರ್ವಾಭಾದ್ರ ಅಂದ್ರೆ ಇದು ಎಂಥದ್ದು ಅಂದ್ರೆ ಅದರ ಲಕ್ಷಣ ವಿವರಣೆ ಮಾಡ್ತಾರೆ. ಪ್ರೋಷ್ಠ ಪದ ಅಂದ್ರೆ ಒಳ್ಳೆ ತುಟಿ ಇರುವಂತ ಜೀವ ಯಾವುದು? ಆಕಳು. ಅದರ ಪಾದ, ಆ ಪಾದದ ಆಕಾರದಲ್ಲಿ ನಕ್ಷತ್ರಗಳ ಗುಂಪು ಯಾವುದಿದೆಯೋ, ಯಾವ ನಕ್ಷತ್ರಗಳ ಗುಂಪು ಆಕಳ ಪಾದದ ಆಕಾರದಲ್ಲಿದೆಯೋ ಅದಕ್ಕೆ ಪ್ರೋಷ್ಠ ಪದ ಅಂದ್ರು. ಆ ಪ್ರೋಷ್ಠ ಪದ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟ ಮಾಸ, ಆದ್ದರಿಂದ ಪ್ರೋಷ್ಠಪದಿ ಅಂತ ಹೇಳಿದ್ರು. ಆ ರೀತಿಯಲ್ಲಿ ಈ ಬಾಯಿ ತುಟಿ ಆಕಳದ್ದು ಪ್ರೋಷ್ಠ ಒಳ್ಳೆ ತುಟಿ ಯಾಕಾಯಿತು ಅಂದರೆ ಅದರ ಬಾಯಿಯಿಂದ ಯಾವಾಗಲೂ ಹಕಾರ ಬರ್ತಾ ಇರುತ್ತೆ ಹಂಭ ಹಂಭ ಅಂತ ಹಕಾರ ಆ ಹಿಂಕಾರ ನಾಮಕ ಭಗವಂತನನ್ನ ತಿಳಿಸಿಕೊಡುವಂತ ಆ ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯಏಕೋ ಜನಾರ್ದನಃ ಅಂತ ಈ ಹಕಾರದಿಂದ ವಾಚ್ಯನಾದವ ಹಿಂಕಾರ ನಾಮಕ ಭಗವಂತ ಅಂತ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಸರಿ ಗೊತ್ತಾಯಿತು ಮುಂದೇನು ಅಂದರೆ ಬೆಳಿಗ್ಗೆದ್ದು ಹಿಂಕಾರ ನಾಮಕ ಭಗವಂತ ಸೂರ್ಯಮಂಡಲ ಇರ್ತಾನಂತೆ, ಅವನ ಪಶುಗಳಿಗೆ ಆಶ್ರಯ ಬಂತೆ, ಅವನ ಆಶ್ರಯನಾದದ್ದಕ್ಕೆ ಎಲ್ಲ ಬಾಯಿಯಿಂದ ಹಕಾರ ಬರ್ತಾ ಇರುತ್ತಂತೆ, ಏನು ಹಿಂಕಾರ ಬರ್ತಾ ಇರುತ್ತಂತೆ ಅಂತ ಹೋಗಬೇಡಿ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಏನ್ ಮಾಡಬೇಕು, ಅವನಿಗೊಂದು ನಮಸ್ಕಾರವಾದರೂ ಸಲ್ಲಿಸಿ. ಆ ಬೀದಿ ಕೊನೆಯಲ್ಲಿ ವೆಂಕಟರಾಯರು, ಬೀದಿ ಮಧ್ಯದಲ್ಲಿ ಸುಬ್ಬರಾಯರು, ಆ ಕೊನೆಯಲ್ಲಿ ಇವನೊಬ್ಬರು ಇದ್ದಾರ, ಇರ್ಲಿ ಬಿಡಿ ಅಂತ ಹೋಗ್ತೀವಲ್ಲ, ಆ ಥರ ಬೇಡ. ದೇವರ ರೂಪಗಳನ್ನು ತಿಳಿಸಿಕೊಟ್ಟಾಗ, ಚಿಂತನೆ ಮಾಡಿದಾಗ ಈ ದೇವರ ರೂಪ ಇಲ್ಲಿದೆ ಅಂತ, ಸ್ವಾಮಿ ನಿನಗೆ ನಮೋ ನಮಃ. ಎಷ್ಟೋ ಜನ ನಿನ್ನ ಎಚ್ಚರವೇ ಇಲ್ಲದೆ ತಿರುಗ್ತಾ ಇದ್ದಾರಯ್ಯ, ನಿನ್ನ ಎಚ್ಚರ ಕೊಟ್ಟು ನಿನ್ನ ನೆನಪು ಕೊಡತಾ ಇದೆಯಲ್ಲ, ಅದಕ್ಕೆ ನಿನಗೊಂದು ನಮಸ್ಕಾರ ಹರಿಯೇ, ನಿನ್ನ ಕರುಣೆಗೆ ಅನಂತ ನಮಸ್ಕಾರ ಅಂತ ದೇವರಿಗೆ ಹೆಜ್ಜೆ ಹೆಜ್ಜೆಗೂ ಮಾಡಬೇಕು. ಅಷ್ಟು ನಮಗೆ ಸೋಮಾರಿತನ, ದೇವರ ನಮಸ್ಕಾರ ಮಾಡಲಿಕ್ಕೂ ಸೋಮಾರಿತನ ಇರುತ್ತೆ. ಆದ್ದರಿಂದ ಆ ಸೋಮಾರಿತನವನ್ನು ಬಿಡಿಸಿಕೊಂಡು ಚೂರಾದರೂ ಒಮ್ಮೆ ಆದರೂ ನೆನೆಯುವ ಕಾಲಕ್ಕಾದರೂ ದೇವರಿಗೆ ಒಂದು ನಮಸ್ಕಾರ ಸಲ್ಲಿಸಿ ಬಿಡೋಣ. ಈ ರೀತಿಯಲ್ಲಿ ಆ ಹಿಂಕಾರ ನಾಮಕ ಪ್ರದ್ಯುಮ್ನನಿಗೆ ನಮಸ್ಕಾರವನ್ನು ಸಲ್ಲಿಸಿ ನೀನೇ ಪಶುಗಳಿಗೆ ಆಶ್ರಯವಯ್ಯ ಅಂತ ದೇವರನ್ನು ಸ್ಮರಣೆ ಮಾಡಬೇಕು. ಸಾಮಾನ್ಯ ನೋಡಿ 3:30 ಆದ ಕೂಡಲೇ ಯಾರೂ ಅಲಾರಾಮ್ ಇಡಬೇಕಾಗಿಲ್ಲ, ಪಕ್ಷಿಗಳೆಲ್ಲ ಚಿಲಿಪಿಲಿ ರಾವ ಶುರುವಾಗುತ್ತೆ, 3:30 ಎಂಬ ಹೊತ್ತಿಗೆ ಸರಿಯಾಗಿ ಶುರುವಾಗುತ್ತೆ. ಆಕಳು ಕರು ಎಲ್ಲ ಚೆನ್ನಾಗಿ ಆ ರಾತ್ರಿಯೆಲ್ಲ ಒಂದು ಶಬ್ದ ಮಾಡದೆ ಪಿಟಕ್ ಅನ್ನದೆ ಕೂತಿರುವಂತಹ ಪಕ್ಷಿಗಳು ಪಶುಗಳು 3:30 ಆದ ಕೂಡಲೇ ಅಥವಾ 3:30-4 ಮಧ್ಯ ಎಲ್ಲ ಶಬ್ದ ಶುರುವಾಗುತ್ತೆ. ಅವುಗಳಿಗೆ ಭಗವಂತ ಪ್ರೇರಣೆ ಮಾಡುತ್ತಾನೆ, ನಾವಿನ ಬಲಗಿರ್ತೇವೆ, ಅವುಗಳಿಗೆ ಪ್ರೇರಣೆ ಮಾಡುತ್ತಾನೆ ಭಗವಂತ. ಅದು ಕೇಳಿದಾಗ ಶಬ್ದಗಳು ಎಲ್ಲ ಕೇಳಿದಾಗ ಹೌದು ಹೌದು ಹಿಂಕಾರ ನಮಗೆ ಭಗವಂತ ಇವುಗಳನ್ನು ಎಬ್ಬಿಸಿದ್ದಾನೆ ಅಂತ ಅಲ್ಲಿರೋ ಭಗವಂತನ ಮೂರ್ತಿಗೆ ನಮಸ್ಕಾರ ಸಲ್ಲಿಸಬೇಕು. ಅಷ್ಟಕ್ಕೇ ಮುಗಿದಿಲ್ಲ ಚಿಂತನೆ. ನಾವು ಎಲ್ಲೆಲ್ಲಿ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ಅಲ್ಲಲ್ಲಿ ದೇವರು ತಾನು ತೋರುವಂತಹ ತಾಕತ್ತನ್ನ ಈ ರೀತಿಯಾಗಿ ಪ್ರವರ್ತ ಪ್ರೇರಣೆ ಎಲ್ಲ ಮಾಡುತ್ತಾ ಇದ್ದಾನೆ ಅಂತ ನೋಡಿದಾಗೆಲ್ಲ ಅವನು ಯಾರೋ ಅಲ್ಲ, ನಮ್ಮ ಹೃದಯದಲ್ಲಿರುವ ಬಿಂಬಮೂರ್ತಿಯೇ ಎಂಬ ಎಚ್ಚರ ನಮಗೆ ಬರ್ತಾ ಬರಬೇಕು. ಮನೆ ಸುತ್ತು ವೈರ್ ಹಾಕಿದೆ, ಎಲ್ಲ ಬಲ್ಬ್ ಅರೇಂಜ್ಮೆಂಟ್ ಅಂದ್ರೆ ಕಲರ್ ಬಲ್ಬ್ಸ್ ಎಲ್ಲ ಹಾಕಿದ್ದಾರೆ, ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ, ಮನೆ ಸುತ್ತು ಮನೆ ತುಂಬಾ ವೈರ್ ಆಗಿದೆ, ಆದರೆ ಪ್ಲಗ್ ಅಲ್ಲಿ ಇಡ್ಲಿಲ್ಲ, ಸ್ವಿಚ್ ಹಾಕ್ಲಿಲ್ಲ, ಬಲ್ಬ್ ಬೀಳುತ್ತಾ, ಏನು ಉಪಯೋಗವಿಲ್ಲ, ಸುಮ್ಮನೆ ಕಾಲಿಗೆ ಅಡ್ಡ ಆಗುತ್ತೆ. ಹಾಗೆ ಎಲ್ಲಾ ದೇವರು ಹಾಗೆ ಮಾಡಿದ ಹೀಗ್ ಮಾಡಿದ ಅಂತ ಜ್ಞಾನ ತುಂಬಿಕೊಂಡವು, ಆದರೆ ಅವನು ಯಾರೋ ಅಲ್ಲ ನಮ್ಮ ಬಿಂಬಮೂರ್ತಿಯೇ ಅಂತ ಹೃದಯದಲ್ಲಿ ಕನೆಕ್ಷನ್ ಕೊಡದಿದ್ದರೆ ಏನೂ ಉಪಯೋಗವಿರಲ್ಲ. ಇದನ್ನೇ ಭಾಗವತ ಹೇಳುತ್ತೆ. 10 ಅವತಾರದ ಭಗವತ್ ರೂಪದ ಮಹಿಮೆಯನ್ನ ನಿನ್ನ ಹೃದಯದಲ್ಲಿರುವ ಬಿಂಬಮೂರ್ತಿಯಲ್ಲಿ ಸಮನ್ವಯ ಮಾಡಿ ಇವನೇ ಅವ ಇವನೇ ಅವ ಅಂತ ಬೆಳಿಗ್ಗೆನಿಂದ ರಾತ್ರಿವರೆಗೂ ಜಪಕಾಲದಲ್ಲಿ ಪೂಜಾಕಾಲದಲ್ಲಿ ಪಾರಾಯಣ ಕಾಲದಲ್ಲಿ ನಡೆಯುವಾಗ ನುಡಿಯುವಾಗ ಕುಡಿಯುವಾಗ ತಿನ್ನುವಾಗ ಎಲ್ಲ ಕಾಲದಲ್ಲಿ ಇವನೇ ಅವ ಇವನೇ ಅವ ಅಂತ ಚಿಂತನೆ ಮಾಡಿ ಇದೇ ಪ್ರಧಾನ ನಾಡಿ ಅಂದ್ರು. ಅವಾಗೇನಾಗುತ್ತೆ, ಇಷ್ಟು ಜಗತ್ತನ್ನ ಒಬ್ಬನೇ ನಡೆಸಿ ಬಿಡುತ್ತಾ ಇದ್ದಾನೆ, ಜುಜುಬಿ ಪ್ರಾಣಿ ನಾನೊಬ್ಬ ಅವನಿಗೆ ಭಾರ ಆಗ್ತೇನ, ನನ್ನನ್ನು ಉದ್ಧಾರ ಮಾಡಿಯೇ ಮಾಡುತ್ತಾನೆ ಎಂಬ ಆಶ್ವಾಸನೆ ದೇವರ ಮೇಲೆ ನಮಗೆ ಚೆನ್ನಾಗಿ ಮೂಡಿ ಬರುತ್ತೆ. ಅದು ಬಂದ್ರೆ ಸಾಕು, ನಮಗೆ ಭಯ ಎಲ್ಲ ಹೋಗಿಬಿಡುತ್ತೆ. ಆ ಭಯ ಹೋಗ್ಲಿಕ್ಕೆ ತಾನೆ ಭಾಗವತ ಕೇಳೋದು, ಇಷ್ಟು ಕಾಲ ಎಷ್ಟು ಸಲ ಮಂಗಳಗಳಾಯಿತು ಏನಾಯಿತು, ಆದರೆ ಆ ಕೇಳಿದ ಭಾಗವತದ ಕಥೆಯನ್ನ ಬಿಂಬನಿಗೆ ಸಮನ್ವಯ ಮಾಡದೆ ಭಯವೇ ಹೋಗಲ್ಲ. ಎಷ್ಟು ಕಾಲ ಕೇಳಿದ್ರು ಕೂಡ ದೇವ ಬಂದ ಹೋದ, ದೇವ ಬಂದ ಹೋದ, ದೇವ ಅಂದ ಕೂಡಲೇ ವೈಕುಂಠದ ಕಡೆಯೋ ದೇವಸ್ಥಾನದ ಕಡೆಯೋ ದೇವರ ಪೆಟ್ಟಿಗೆ ಕಡೆಯೋ ಕಣ್ಣು ಹೋಗುತ್ತಷ್ಟೇ ಹೊರತು ಒಳಗೆ ಒಬ್ಬನು ಕೂತಿದ್ದಾನೆ ಎಂಬ ಎಚ್ಚರವೇ ಇರಲ್ಲ. ಹಾಗಾದರೆ ನಮಗೆ ಏನು ಬಂದರೂ ಭಯ, ದೇವರು ಬರ್ತಾರಾ, ಎಲ್ಲಿಂದ ಬರಬೇಕು, ವೈಕುಂಠದಿಂದ ಬರಬೇಕು, ಟ್ರಾಫಿಕ್ ಜಾಮ್ ಆದರೆ ಗತಿಯೇನು, ಈ ರೀತಿಯ ಆಲೋಚನೆಗಳು ಬರ್ತಾ ಇರುತ್ತೆ. ಆದರೆ ನಮ್ಮೊಳಗೆ ಕೂತಿದ್ದಾನೆ ಅವನೇ, ವೈಕುಂಠದಿಂದ ಎಲ್ಲಾ ಲೋಕಗಳನ್ನು ರಕ್ಷಣೆ ಮಾಡುವ ನಾಥ ನಮಗಾಗಿ ಕೂತಿದ್ದಾನೆ, ಇನ್ನೇನು ಹೆದರಿಕೆ ಇಲ್ಲ ಎಂಬ ಭಾವನೆ ಬಂದರೆ ಅದು ನಮಗೆ ಬರಬೇಕಾಗಿದ್ದು ಭಾಗವತಾದಿಗಳನ್ನು ಕೇಳಿದಾಗ ಅದನ್ನೇ ಹೇಳುತ್ತಾ ಇದ್ದಾರೆ. ಯಾವನಾದರೆ ಸೂರ್ಯಮಂಡಲದಲ್ಲಿ ಹಿಂಕಾರ ಸಾಮ ಪ್ರತಿಪಾದ್ಯನಾಗಿ ಇಡೀ ಜಗತ್ತಿನಲ್ಲಿರುವ ಪಶುಗಳನ್ನೆಲ್ಲ, ಎಷ್ಟು ಪಶುಗಳಿವೆ ಎಲ್ಲವನ್ನ ರಕ್ಷಣೆ ಮಾಡ್ತಾ ಇದ್ದಾನಲ್ಲ, ಅವನೇ ನನ್ನ ಹೃದಯದಲ್ಲಿರುವ ಸ್ವಾಮಿ ಎಂಬ ಚಿಂತನೆ ನಮಗೆ ಬರಬೇಕು. ನಂತರ ಸೂರ್ಯ ಬಂದ, ಸೂರ್ಯ ಬರಲಿಕ್ಕೆ ಮೊದಲು 2.5 ಗಂಟೆಗಳ ಕಾಲ ಅಲ್ಲಿ ಚಿಂತನೆ ಮಾಡಿದವು. ನಂತರ ಸೂರ್ಯ ಉದಯ ಆದ ಮೇಲೆ 2.5 ಗಂಟೆಗಳ ಕಾಲ ಪ್ರಾತಃ ಕಾಲ. ಈ ಪ್ರಾತಃ ಕಾಲದಲ್ಲಿ ಯಾರು ಅಭಿಮಾನಿ ಭಗವದ್ ರೂಪ ಅಂದರೆ ವಾಸುದೇವನಿದ್ದಾನೆ, ಸೂರ್ಯ ಮಂಡಲದಲ್ಲಿದ್ದಾನೆ. ಪ್ರಸ್ತಾವ ಎಂಬ ಸಾಮವೇದದ ಗಾನದ ರೀತಿ, ಪ್ರಸ್ತಾವ ನಾಮಕ ಸಾಮಗಾನ ರೀತಿಯಲ್ಲಿ ಪ್ರಸ್ತಾವ ಅಂತ ಕರೆಸಿಕೊಂಡ ವಾಸುದೇವನಿದ್ದಾನೆ. ಈ ವಾಸುದೇವ ಸಾಮಾನ್ಯವಾಗಿ ದೇವರ ರೂಪ, ವಾಸುದೇವನ ಬಣ್ಣ ಬಿಳಿ ಬಣ್ಣ, ಆದರೆ ಈ ಉದಯಿಸಿದ ಸೂರ್ಯನ ಬಣ್ಣ ಕೆಂಬಣ್ಣ. ಆ ಸೂರ್ಯನಲ್ಲಿ ವಾಸುದೇವನಿದ್ದಾನೆ, ಆ ವಾಸುದೇವನು ಕೆಂಬಣ್ಣದಲ್ಲೇ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆ ಪ್ರಸ್ತಾವ ನಾಮಕ ಸಾಮ ಪ್ರತಿಪಾದ್ಯ, ಆ ಸಾಮ ಪ್ರತಿಪಾದ್ಯನಾದ ಕೆಂಬಣ್ಣದ ವಾಸುದೇವ ಸೂರ್ಯನಲ್ಲಿದ್ದಾನಲ್ಲ, ಇವನಿಗೆ ಪ್ರಸ್ತಾವ ಅಂತ ಯಾಕೆ ಹೆಸರು ಅಂದರೆ ಹೇಳುತ್ತಾರೆ, ಪ್ರಥಮ ಅವತಾರ ರೂಪತ್ವಾತ್ ಪ್ರಸ್ತಾವ ನಾಮ. ಇವ ಅಂದ್ರೆ ಪ್ರಳಯ ಕಾಲದಲ್ಲಿ ನಾರಾಯಣ ರೂಪದಿಂದ ಭಗವಂತ ಎಲ್ಲವನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಮಲಗಿದ. ಸೃಷ್ಟಿಕಾಲದಲ್ಲಿ ಎಲ್ಲರನ್ನು ಸೃಷ್ಟಿ ಮಾಡಬೇಕು ಅಂತ ಮೊದಲು ತನ್ನ ರೂಪಗಳ ಸೃಷ್ಟಿ ಮಾಡಿದ. ಆ ಸೃಷ್ಟಿ ಮಾಡುವುದು ಮೊದಲು ನಾರ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳನ್ನು ತೆಗೆದ, ತನ್ನೊಳಗಿಂದ ತೆಗೆದ. ಹೇಗೆ ತೆಗೆದ? ದೀಪದಿಂದ ದೀಪಗಳನ್ನು ಹಚ್ಚಿದಂತೆ ತೆಗೆದ. ಅದರಲ್ಲಿ ನಾರಾಯಣನಿಂದ ಮೊದಲು ಬಂದ ರೂಪ ಯಾವುದು ಅಂದರೆ ವಾಸುದೇವ ರೂಪ. ಅದಕ್ಕೆ ನಾರಾಯಣನಿಂದ ಹೊರಬಂದ ಮೊದಲ ಅವತಾರ, ಪ್ರಥಮ ಅವತಾರ ರೂಪ. ಆದ್ದರಿಂದ ಈ ದೇವನಿಗೆ ಪ್ರಸ್ತಾವ ಅಂತ ಹೆಸರು. ಇಂಥ ಪ್ರಸ್ತಾವ ನಾಮಕ ಸಾಮವೇದ ಗಾನ ಪ್ರತಿಪಾದ್ಯ ವಾಸುದೇವ ರೂಪ, ಕೆಂಬಣ್ಣದ ವಾಸುದೇವ ರೂಪ, ಅಪ್ರಾಕೃತ ಕೆಂಬಣ್ಣದ ವಾಸುದೇವ ರೂಪ, ಅಪ್ರಾಕೃತವಾದಂಥ ರೂಪ ಪ್ರಾಕೃತ ಕೆಂಬಣ್ಣದ ಸೂರ್ಯಮಂಡಲದಲ್ಲಿ ಪ್ರಾತಃಕಾಲದಲ್ಲಿದ್ದಾನೆ. ಇಂಥ ಸ್ವಾಮಿ ಯಾರಿಗೆ ಆಶ್ರಯ ಅಂದರೆ ಸ ಮನುಷ್ಯಾಣಾಂ ಆಶ್ರಯ, ನಮಗೆಲ್ಲ ಆಶ್ರಯ ಅವನೇ. ಪ್ರಸ್ತಾವ ನಾಮಕ ಭಗವಂತ ಮನುಷ್ಯರಿಗೆ ಆಶ್ರಯ. ಅವನ ಆಶ್ರಯ ಅಂದರೆ ಅವನ ಚರ್ಯ ಏನ್ ತೋರುತ್ತೆ ಇವರಲ್ಲಿ ಅಂದರೆ ಹೇಳ್ತಾರೆ, ಪ್ರಸ್ತಾವ ನಾಮಕ ಭಗವಂತನನ್ನು ಆಶ್ರಯ ಮಾಡಿದ್ದಕ್ಕೇನೆ ಮನುಷ್ಯ ಕರ್ಮ ಪ್ರಾರಂಭ ಕಾಮಾಹ ಪ್ರಶಂಸಾ ಕಾಮಾಶ್ಚ ಭವಂತಿ. ಮನುಷ್ಯರಲ್ಲಿ ರಾತ್ರಿ ಬಂದಿರ್ತಾರೆ, ಸಾಕಪ್ಪ ಅಂತ ಮಲಗಿರ್ತಾರೆ, ಎಲ್ಲ ಕೆಲಸಗಳಿಗೆ ಕೈ ಹಾಕಿರ್ತಾರೆ, ಕೆಲಸಗಳೆಲ್ಲ ಅರ್ಧ ಆಗಿರುತ್ತೆ, ಅರ್ಧ ಆಗಿರಲ್ಲ, ಕೆಲವಾಗಿರುತ್ತೆ, ಕೆಲವಾಗಿರಲ್ಲ, ಸಾಕಪ್ಪ ಅನಿಸಿರುತ್ತೆ, ಬೇಡ ಈ ಜನ್ಮದಲ್ಲಿ ಏನು ಮಾಡಬಾರದು ಅಂತ ಮಲಗಿಬಿಡ್ತಾರೆ, ಸುಸ್ತಾಗಿರ್ತಾರೆ. ಆದರೆ ಬೆಳಿಗ್ಗೆದ್ದ ಕೂಡಲೇ ಹುರುಪೋ ಹುರುಪು, ಇದು ಮಾಡೋಣ ಅದು ಮಾಡೋಣ ಅಂತ ಹುರುಪು ಬರುತ್ತಲ್ಲ, ಆ ಕೊಡುವುದೇ ವಾಸುದೇವ ನಾಮಕ, ಪ್ರಸ್ತಾವ ನಾಮಕ ವಾಸುದೇವನೇ ಬರ್ತಾ ಇದೆ. ಹಾಗಾದರೆ ನಾವು ರಾತ್ರಿ ಮಲಗುವಾಗಲೇನೆ ಏನೇನು ಕಾರ್ಯಗಳಾಗಬೇಕು ಅಲ್ಲಿ ಪ್ರಸ್ತಾವ ನಾಮಕ ಭಗವಂತನ ಚಿಂತನೆ ಮಾಡಿ ಸ್ವಾಮಿ ನೀನೇ ನನ್ನ ಕಾರ್ಯಗಳಲ್ಲಿ ಹುರುಪನ್ನು ಕೊಡಯ್ಯ ಅಂತ ದೇವರನ್ನು ಚಿಂತನೆ ಮಾಡಿದರೆ ಒಳ್ಳೆ ಹುರುಪಿನಿಂದ ಆ ಕಾರ್ಯ ಮಾಡಲಿಕ್ಕಾಗುತ್ತೆ. ಆದರೆ ನಮಗೆ ಈ ಲೌಕಿಕದ ಕೆಲಸಗಳಲ್ಲಿ ಏನು ಹುರುಪು ಬೇಕಾಗಿಲ್ಲ, ತಾನಾಗಿ ಬರುತ್ತೆ, ಎಲ್ಲ ಕೆಲಸಗಳು ತಾನಾಗಿ ತೋರಿಕೊಂಡು ಹೋಗ್ತೇವೆ. ಆದರೆ ದೇವರ ಕೆಲಸದಲ್ಲೇ ಹುರುಪು ಬರಲ್ಲ, ಅಪ ಮಾಡಬೇಕಲ್ಲ ಅಂತ ಬರ್ತಾ ಇರುತ್ತೆ. ಅದಕ್ಕೆ ದೇವರ ಚಿಂತನೆ ಮೊದಲಾದಂತಹ ಅದ್ಭುತವಾದ ಕಾರ್ಯಗಳೇನಿವೆ ಅದರಲ್ಲಿ ಹುರುಪು ಬರಬೇಕು, ಚೆನ್ನಾಗಿ ಹುರುಪಿನಿಂದ ಮಾಡಬೇಕು, ಅದು ಕೊಡುವ ವಾಸುದೇವ ಅಂತ ಚಿಂತನೆ ಮಾಡಿ ಅಂದರು. ಅಷ್ಟೇ ಅಲ್ಲ, ಕರ್ಮ ಪ್ರಾರಂಭ ಕಾಮಾಹ ಪ್ರಶಂಸಾ ಕಾಮಾಶ್ಚ ಭವಂತಿ. ಒಳಗೆ ಈ ಡ್ರೈವಿಂಗ್ ಫೋರ್ಸ್ ಒಂದು ಕೊಡ್ತಾನೆ ಭಗವಂತ. ಯಾವುದು ಆಸೆ? ಏನು ಆಸೆ ಅಂದರೆ ನಾನೀ ಕೆಲಸ ಮಾಡಬೇಕು, ನನ್ನ ಎಲ್ಲರೂ ಹೊಗಳಬೇಕು, ಇದು ಎಲ್ಲರಲ್ಲಿ ತಲೆಯಲ್ಲಿ ಬರ್ತಾ ಇರುತ್ತೆ ಎಂದರು. ಭಜನಾ ಮಂಡಳಿ ಎಲ್ಲ ಸೇರಿದರು, ಹಾಡು ಹೇಳಿದವು, ನಾನಿವತ್ತು ಚೆನ್ನಾಗಿ ಹೇಳಬೇಕು, ಎಲ್ಲರೂ ನನ್ನ ಕಡೆ ನೋಡಬೇಕು, ನನ್ನ ಹಾಡೇ ಚೆನ್ನಾಗಿರಬೇಕು, ಪ್ರಶಂಸಾ ಕಾಮನೆ ಆ ರೀತಿಯಲ್ಲಿ ಎಲ್ಲ ಕ್ವಿಜ್ ಇಡಬೇಕು, ಕ್ವಿಜ್ಜಲ್ಲಿ ನಮ್ಮ ಸಂಘವೇ ಬರಬೇಕು, ಆ ನಮ್ಮ ಸಂಘದಲ್ಲೂ ನಾನೇ ಹೆಚ್ಚಾಗಿ ಉತ್ತರ ಕೊಟ್ಟಿರಬೇಕು, ಈ ಒಂದು ಹುರುಪು ಬರಬೇಕು. ಈ ರೀತಿಯಾಗಿ ಎಲ್ಲದರಲ್ಲೂ ಕೂಡ ಅದೇ ಬರ್ತಾ ಇರುತ್ತೆ. ಏನು ಬಂದ್ರೆ ಏನಂತೆ, ಕೆಲಸ ಆಗಬೇಕಲ್ಲ, ಅದು ಒಳಗೆ ತುಂಬಿ ನಮ್ಮಲ್ಲಿ ಕೆಲಸವನ್ನು ನಡೆಸುವ ವಾಸುದೇವ. ಈ ರೀತಿಯಲ್ಲಿ ಪ್ರಸ್ತಾವ ನಾಮಕ ವಾಸುದೇವನ ನಮಸ್ಕಾರವನ್ನು ಸಲ್ಲಿಸಿ ನಂತರ ಬರತಕ್ಕಂತಹ ಕಾಲ ಯಾವುದು ಅಂದರೆ ಬೆಳಿಗ್ಗೆ 2:30 ಗಂಟೆ, ಸೂರ್ಯೋದಯ ಆದ ಮೇಲೆ 2:30 ಗಂಟೆ ಆದ ಮೇಲೆ ಮಧ್ಯಾಹ್ನ ಕಾಲ ಬರಲಿಕ್ಕೆ ಮೊದಲು 2:30 ಗಂಟೆ ಕಾಲ ಮಧ್ಯೆ ಇರುತ್ತೆ, ಅದನ್ನ ಸಂಗವ ಕಾಲ ಅಂದ್ರು. ಸಂಗವ ವಕಾರ, ಸಂಗವ ಕಾಲ. ಆ ಸಂಗವ ಕಾಲದಲ್ಲಿ ನೀಲವರ್ಣ ವರಾಹ ದೇವ ಭಗವಂತನಿದ್ದಾನೆ. ಇಲ್ಲಿ ಆದಿ ಎಂಬ ಸಾಮ, ಆದಿ ಎಂಬ ಸಾಮ ಪ್ರತಿಪಾದ್ಯನಾದ ನೀಲವರ್ಣ ವರಾಹ ಸೂರ್ಯ ಮಂಡಲದಿದ್ದಾನೆ, ಅವನ ಹೆಸರೇ ಆದಿ ಎಂದ್ರು. ಆದಿ ನಾಮಕ ಭೂವರಾಹ ಆತ ಆತಿ ಅಂತ ಯಾಕೆ ಹೆಸರು ಆತಗೆ ಬಂತು ಅಂತ ಹೇಳಿದರೆ ಹೇಳುತ್ತಾರೆ, ಕಲ್ಯಾಣ ಆದಿ ಹೇತುತ್ವ, ಆತ ನಮಗೆ ಬೇಕಾದ ಒಳ್ಳೆ ಕಲ್ಯಾಣಾದಿಗಳು ಆಗಬೇಕಾದ್ರೆ ಅದಕ್ಕೆ ಇವನೇ ಕಾರಣ, ಆದ್ದರಿಂದ ಅದಕ್ಕೆ ಭಗವಂತನೇ ಮೂಲ ಕಾರಣ, ಆದ್ದರಿಂದ ಇವನಿಗೆ ಆದಿ ಎಂದ್ರು. ಆ ಜಗತ್ತಿಗೆ ಆದಿಯವ, ಎಲ್ಲರಿಗೂ ಹುಟ್ಟುಕೊಟ್ಟವ, ಎಲ್ಲರಿಗೆ ಸೃಷ್ಟಿ ಮಾಡಿ ಅವರವರ ಸ್ಥಾನಕ್ಕೆ ಕರ್ಕೊಂಡು ಹೋಗುವ, ಎಲ್ಲಾ ರೀತಿಯಲ್ಲೂ ಆದಿಯವ, ಆದ್ದರಿಂದ ಇವನಿಗೆ ಆದಿ ಅಂತ ಕರೆದರು. ಆದ್ದರಿಂದ ಆದಿ, ಆದ್ದರಿಂದ ಇವನಿಗೆ ಆದಿ ಅಂತ ಹೆಸರು. ಅಂತಹ ಸಂಗಮ ಕಾಲದಲ್ಲಿ ಆದಿ ಸಾಮ ಪ್ರತಿಪಾದ್ಯನಾದ ನೀಲವರ್ಣ ವರಾಹ ಸೂರ್ಯಮಂಡಲದಲ್ಲಿದ್ದುಕೊಂಡು ಯಾರಿಗ ಆಶ್ರಯ ಅಂದರೆ ಸರ್ವಾಶ್ರಯ, ಎಲ್ಲರಿಗೂ ಆಶ್ರಯ, ಆದರೆ ವಿಶೇಷತಃ ಪಕ್ಷಿ ಆಶ್ರಯ, ವಿಶೇಷವಾಗಿ ಪಕ್ಷಿಗಳಿಗೆ ಆಶ್ರಯನಂತೆ. ಏನಪ್ಪ ಪಕ್ಷಿಗಳಿಗೆ ಆಶ್ರಯ ಅಂದರೆ, ವರಾಹಸ್ಯ ತದಾಶ್ರಯತ್ವಾದೇವ ವಯಾಂಸಿ ಆಕಾಶೇ ಅನಾಧಾರ ದೇಶೇ ಶರೀರಂ ಆದಾಯ ಇತಸ್ತತಃ ಸಂಚರಂತಿ. ವರಾಹದೇವರು ಈ ಪಕ್ಷಿಗಳು ನೋಡಬಹುದು ನಾವು, ಆ ಆಕಾಶದಲ್ಲಿ ದೊಡ್ಡ ಶರೀರ ಹಾಕೊಂಡು ತಿರುಗ್ತಾ ಇರುತ್ತೆ, ಯದ್ಯಪಿ ಆಕಾಶದಲ್ಲಿ ಹಾರುವಾಗ ನಮಗೇನು ಗೊತ್ತಾಗಲ್ಲ, ಅದು ಕೆಳಗೆ ಬಿದ್ದರೆ ಅದನ್ನು ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ, ಕೈಯಲ್ಲಿ ಹಿಡಿದರೆ ತುಂಬಾ ಭಾರ ಇರುತ್ತೆ ಪಕ್ಷಿ. ಅಂತಹದ್ದು ನಾವೊಂದು ಕಲ್ಲು ಮೇಲಕ್ಕೆ ಹಾಕಿದ್ರೆ ಭೂಮ್ಯಾಕರ್ಷಣ ಶಕ್ತಿಯಿಂದ ಕೆಳಗೆ ಸೆಳೆಯುತ್ತಾ ಇರುತ್ತೆ. ಅಂತಹದ್ದು ಅಷ್ಟು ದೊಡ್ಡ ಶರೀರ ಇಟ್ಟುಕೊಂಡು ಹದ್ದು ಕಾಗೆ ಮೊದಲಾದವೆಲ್ಲ ಆಕಾಶದಲ್ಲಿ ಸುಲಭವಾಗಿ ಓಡಾಡುತ್ತಲ್ಲ, ಅದು ಹೇಗೆ ಅಂದರೆ ಹೇಳ್ತಾರೆ, ಅವುಗಳ ಕೆಳಗೆ ಅವುಗಳಿಗೆ ಗೊತ್ತಿಲ್ಲದೆ ವರಾಹದೇವರು ತನ್ನ ಕೈಯನ್ನು ಇಟ್ಟಿರ್ತಾನೆ, ತಾನೇ ಅವುಗಳನ್ನು ಹೊತ್ತಿರ್ತಾನೆ. ಆದ್ದರಿಂದ ಪಕ್ಷಿಗಳು ಅನಾಧಾರ ದೇಶ, ಯಾವ ಆಧಾರ ಇರುತ್ತೆ, ಯಾವ ಕಂಬ ಇಲ್ಲ, ಏನೂ ಇಲ್ಲ, ಹಾಗೆ ಓಡಾಡ್ತಾ ಇರುತ್ತೆ, ವರಾಹನ ಆಶ್ರಯ ಪಡೆದದ್ದರಿಂದಲೇನೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ವರಾಹನ ಚಿಂತನೆ ಮಾಡಿದರೆ ನಮ್ಮನ್ನೂ ಕೂಡ ಸಂಸಾರವೆಂಬ ಗಗನದಲ್ಲಿ, ಆಧಾರವಿಲ್ಲದ ಸಂಸಾರವೆಂಬ ಗಗನದಲ್ಲಿ ಸುಲಭವಾಗಿ ಓಡಾಡುವಂತೆ ಭಗವಂತ ಮಾಡಿಬಿಡ್ತಾನೆ. ಆದ್ದರಿಂದ ಈ ಸಂಗಮ ಕಾಲದಲ್ಲಿ ನೀಲವರ್ಣ ವರಾಹನನ್ನ ಆದಿನಾಮಕ ಸಾಮ ಪ್ರತಿಪಾದ್ಯನನ್ನ ನೆನೆದು ಚಿರವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ನಂತರ ಮಧ್ಯಾಹ್ನಕ್ಕೆ ಬರೋಣ. ಅಲ್ಲಿ ಹೇಳುತ್ತಾರೆ, ಮಧ್ಯಾಹ್ನ ಕಾಲದಲ್ಲಿ ಉದ್ಗೀತ ನಾಮಕ ನಾರಾಯಣ ಇದ್ದಾನೆ. ಹೇಗಿದ್ದಾನೆ ಈತ ಅಂದರೆ, ಉದ್ಗದಾದಿತ್ಯವರ್ಣ ನಾರಾಯಣ ಅಸ್ತಿ, ಉದಯಿಸುವ ಸೂರ್ಯನ ಬಣ್ಣದಲ್ಲಿರುವಂತಹ ಅಪ್ರಾಕೃತ ಬಣ್ಣ ಹೊಂದಿದ ನಾರಾಯಣ ಸೂರ್ಯ ಮಂಡಲದಲ್ಲಿದ್ದಾನೆ, ಅವನಿಗೆ ಉದ್ಗೀತ ಅಂತ ಹೆಸರು. ಯಾಕೆ ಅಂದರೆ ಸಾಮಗಾನದ ರೀತಿ ಉದ್ಗೀತ ಅಂತ ಒಂದು, ಆ ಉದ್ಗೀತ ಸಾಮ ಪ್ರತಿಪಾದ್ಯನಾದ್ದರಿಂದ ನಾರಾಯಣನಿಗೆ ಉದ್ಗೀತ ಅಂತ ಹೆಸರು. ಆ ಉದ್ಗೀತ ಅಂತ ಆ ಸಾಮ ಪ್ರತಿಪಾದ್ಯನಾದ ಉದ್ಗೀತ ಎಂಬ ಹೆಸರಿಟ್ಟುಕೊಂಡ ನಾರಾಯಣ ಸೂರ್ಯಮಂಡಲದಲ್ಲಿದ್ದಾನೆ. ಹೇಗಿದ್ದಾನೆ, ಉದಯಿಸುವ ಸೂರ್ಯನ ಬಣ್ಣಕ್ಕೆ ಸಮಾನವಾದ ಅಪ್ರಾಕೃತ ಬಣ್ಣದಿಂದ ಕೂಡಿದ್ದಾನೆ. ಈತ ಯಾರಿಗಾಶ್ರಯ ಅಂದ್ರೆ ಹೇಳ್ತಾ ಇದ್ದಾರೆ, ದೇವತೆಗಳಿಗಾಶ್ರಯ ಅಂತಾರೆ. ಈತನಿಗೆ ಉದ್ಗೀತ ಅಂತ ಯಾಕೆ ಹೆಸರು ಅಂದರೆ, ಪ್ರಾಣವೇನ ಉದ್ಗೀಯಮಾನತ್ವಾತ್, ದೇವತೆಗಳು ಆ ಮಧ್ಯಾಹ್ನ ಕಾಲದಲ್ಲಿ ಅದ್ಭುತವಾಗಿ ಪ್ರಣವ ಓಂಕಾರದಿಂದ ಭಗವಂತನನ್ನ ನೀನು, ಓಂಕಾರ ಅಂದರೆ ಭಗವಂತನ ಗುಣಪೂರ್ಣತ್ವವನ್ನು ತಿಳಿಸಿಕೊಡುವಂಥದ್ದು ಓಂಕಾರ. ಓತತ್ವ ವಾಚೀಹಿ ಓಂಕಾರ ವಕ್ತಸೌ ತದ್ಗುಣೋತತಾಂ, ಭಗವಂತನ ಗುಣಪೂರ್ಣತ್ವವನ್ನು ತಿಳಿಸಿಕೊಡುವುದು ಓಂಕಾರ. ಎಲ್ಲ ದೇವತೆಗಳು ಓಂಕಾರವನ್ನ ಆ ಮಧ್ಯಾಹ್ನ ಕಾಲದಲ್ಲಿ ಚೆನ್ನಾಗಿ ಗಟ್ಟಿಯಾಗಿ ಉಚ್ಚಾರ ಮಾಡುತ್ತಾ, ಆ ಓಂಕಾರ ಪ್ರತಿಪಾದ್ಯನಾದ ಭಗವಂತನಿವ, ಇವನೇ ನಾರಾಯಣ ಶಬ್ದವಾಚ್ಯ, ಇವನೇ ಸರ್ವ ಗುಣಪರಿಪೂರ್ಣ ಸರ್ವಶ್ರೇಷ್ಠ ಅಂತ ಭಗವಂತನನ್ನ ಚಿಂತನೆ ಮಾಡುತ್ತಾರೆ. ಆದ್ದರಿಂದಲೇನೆ ದೇವರನ್ನ ಸರ್ವತ ಶ್ರೇಷ್ಠ ಅಂತ ಚಿಂತನೆ ಮಾಡಿದ್ದರಿಂದಲೇನೆ ದೇವತೆಗಳು ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ. ಉದ್ಗೀತ ನಾಮಕ ನಾರಾಯಣ ಸರ್ವಶ್ರೇಷ್ಠ ಅಂತ ನಾವು ಚಿಂತನೆ ಮಾಡಿದರೆ ದೇವತೆಗಳು ಹೇಗೆ ತಮಗಿಂತ ಕಡಿಮೆ ಆದವರಿಗಿಂತ ಶ್ರೇಷ್ಠರಾಗಿದ್ದಾರೆ, ಆ ಥರ ನಾವು ಕೂಡ ನಮಗಿಂತ ಕಡಿಮೆಯಾದವರ ಮೇಲೆ ಅಂದ್ರೆ ಶ್ರೇಷ್ಠರಾಗ್ತೀವಲ್ಲ. ಕಡಿಮೆ ಆದವರ ಮೇಲೆ ಶ್ರೇಷ್ಠರಾಗಿ ಏನೋ ನಮ್ಮ ಇದನ್ನು ತೋರಿಕೊಳ್ಳುವುದಲ್ಲ, ಇಲ್ಲಿ ನಾವು ಪೂಜ್ಯರಾಗಿ ನಮ್ಮಲ್ಲಿ ಪೂಜ್ಯತ್ವ ಬೆಳೆಯುತ್ತೆ, ಈ ಚಿಂತನೆಯನ್ನು ಮಾಡಿ ಅಂತ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಅಪರಾಹ್ನಕಾಲ. ಅಪರಾಹ್ನಕಾಲ ಅಂದ್ರೆ ಹೇಗೆ ಅಂದರೆ ಸೂರ್ಯ ನಡುನೆತ್ತಿಗೆ ಬಂದು ಆ ನಡುನೆತ್ತಿಗೆ ಬಂದ ಸೂರ್ಯ ಚೂರು ಪಶ್ಚಿಮಕ್ಕೆ ಇಳಿಯೋದು ಶುರುವಾಗುತ್ತಲ್ಲ ಅದನ್ನು ಅಪರಾಹ್ನಕಾಲ ಅಂದರು. ಆ ಅಪರಾಹ್ನಕಾಲ 2.5 ಗಂಟೆಗಳ ಕಾಲ. ಆ ಅಪರಾಹ್ನಕಾಲದಲ್ಲಿ ಭಗವಂತ ಯಾರಿರ್ತಾನೆ ಅಂದರೆ ಹೇಳ್ತಾ ಇದ್ದಾರೆ ಪ್ರತೀಹಾರ ಎಂಬ ಸಾಮ. ಪ್ರತೀಹಾರ ಎಂಬ ಸಾಮ ಪ್ರತಿಪಾದ್ಯನಾದ ಭಗವದ್ರೂಪ, ಪ್ರತೀಹಾರ ನಾಮಕ ಭಗವದ್ರೂಪ ಯಾರಾತ ಅಂದರೆ ಆತಿನೀಲ ವರ್ಣ ಅನಿರುದ್ಧ ಅಸ್ತಿ. ನೀಲವರ್ಣ ಅಲ್ಲ, ಆತಿನೀಲವರ್ಣ ದಟ್ಟವಾದ ನೀಲವರ್ಣ, ಅದರಿಂದ ಕೂಡಿರತಕ್ಕಂತಹ ಅನಿರುದ್ಧ ಅಲ್ಲಿದ್ದಾನೆ. ಇವನಿಗೆ ಪ್ರತಿಹಾರ ಅಂತ ಹೆಸರು ಅಂದರು. ಯಾಕೆ ಇವನಿಗೆ ಪ್ರತಿಹಾರ ಅಂತ ಹೆಸರು ಅಂದರೆ ಪ್ರತಿ ಪ್ರತಿಕಾರ್ಯೇಷು ಇದಂ ಜಗದ್ಧರತೀತಿ. ಪ್ರತಿಯೊಂದು ಕಾರ್ಯದಲ್ಲೂ ಈ ಜಗತ್ತನ್ನು ಧಾರಣೆ ಮಾಡಿ ಚೆನ್ನಾಗಿ ಆ ಜಗತ್ತಿಗೆ ಪೋಷಣೆಯನ್ನು ಮಾಡುತ್ತಾನಾದ್ದರಿಂದ ಇವನಿಗೆ ಪ್ರತಿಹಾರ ಅಂತ ಹೆಸರು. ಇಂಥ ಅಥವಾ ಸ್ವಂಪ್ರತಿ ಏಕೀಕರಣಾಯ ಸ್ವಮೂರ್ತಿಂ ಹರತೀತಿ ಪ್ರತಿಹಾರ ನಾಮ. ಸ್ವಂಪ್ರತಿ ಅಂದರೆ ನೈವೇದ್ಯಾದಿಗಳನ್ನು ಕೊಡುತ್ತೇವೆ, ಕೊಟ್ಟಾಗ ಆ ನೈವೇದ್ಯದಲ್ಲಿ ಅಂದರೆ ಪ್ರಸಾದ ಏನು ಆ ಅನ್ನಾದಿಗಳನ್ನು ಇಡುತ್ತೇವೆ ಅದರೊಳಗಿರತಕ್ಕಂತಹ ತನ್ನ ಮೂರ್ತಿಯನ್ನು ತಾನು ಸ್ವೀಕಾರ ಮಾಡುತ್ತಾನೆ, ಹರಣ ಮಾಡುತ್ತಾನೆ, ಆದ್ದರಿಂದ ಪ್ರತಿಹಾರ. ಆ ರೀತಿಯಲ್ಲಿ ತನ್ನ ಮೂರ್ತಿಗಳನ್ನು ತಾನು ಏಕೀಕರಣ ಮಾಡಿಕೊಳ್ಳಿಕ್ಕೆ ಹರಣ ಮಾಡುತ್ತಾನಾದ್ದರಿಂದ ಇವನಿಗೆ ಪ್ರತಿಹಾರ ಅಂತ ಹೆಸರು. ಇಂಥ ಪ್ರತಿಹಾರ ನಾಮಕ ಭಗವಂತ ಯಾರಿಗೆ ಅಂದ್ರೆ ಸೂರ್ಯಮಂಡಲದಲ್ಲಿದ್ದ ಈ ಸ್ವಾಮಿ ಯಾರಿಗೆ ಆಶ್ರಯ ಅಂದ್ರೆ ಸ ಗರ್ಭಾಣಾಮ ಆಶ್ರಯ, ಗರ್ಭದಲ್ಲಿರುವ ಶಿಶುಗಳಿಗೆ ಈ ಭಗವಂತ ಆಶ್ರಯ. ಅದನ್ನ ಹೇಳ್ತಾ ಇದ್ದಾರೆ ಗರ್ಭದಲ್ಲಿ ಇರತಕ್ಕಂಥ ಈ ಸ್ರವಿಸುವಂತಹ ರಸಗಳಿಗೆ ಏನಿದ್ದರೂ ಅದನ್ನು ಜೀರ್ಣ ಮಾಡುವುದೇ ಕೆಲಸ. ತಾಯಿ ಉಂಡಂತಹ ಎಲ್ಲ ಪದಾರ್ಥಗಳು ಜೀರ್ಣ ಆಗತಾ ಇದ್ರೂ ಕೂಡ ಈ ರೇತಸ್ಸು ಮೊದಲಾದ ಏನು ಚಿಕ್ಕ ಮಗು ತಯಾರಾಗಬೇಕು ಚಿಕ್ಕ ಮಾಂಸ ಪಿಂಡ ಅದು ಜೀರ್ಣ ಆಗಲ್ಲ. ಮಾಂಸ ತಿನ್ನುವ ಎಷ್ಟು ಜನ ತಾಯಿಂದ್ರಿಲ್ಲ, ಆ ಮಾಂಸ ಜೀರ್ಣ ಆಗುತ್ತೆ, ಈ ಮಾಂಸದ ಚೂರು ಮಾತ್ರ ಜೀರ್ಣ ಆಗಲ್ಲ. ಯಾಕೆ? ಅನಿರುದ್ಧನ ಆಶ್ರಯ ಇರುವುದರಿಂದ. ಅದಕ್ಕೆ ಭಾಗವತ ಹೇಳಿತ್ತು ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ ಅಂತ. ಯಾವನಾದರೆ ಗರ್ಭದಲ್ಲಿ ರಕ್ಷಣೆ ಮಾಡಿದನೋ ಅವನೇ ಹೊರಗೆ ರಕ್ಷಣೆ ಮಾಡುತ್ತಾನೆ ಅಂದರೆ ನಾವು ಸಾಮಾನ್ಯ ತಿಳಿಯೋದು ಪರೀಕ್ಷಿತನನ್ನ ಗರ್ಭದಲ್ಲಿ ರಕ್ಷಣೆ ಮಾಡಿದ, ಅದಕ್ಕೆ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ದೇವ ಕೇಳುತ್ತಾನೆ. ಆತನ ರಕ್ಷಣೆ ಮಾಡಿದ ನಿನ್ಯಾಕೆ ರಕ್ಷಣೆ ಮಾಡಲಿ ಅಂತ ಅದಕ್ಕೆ ಹೇಳುತ್ತಾರೆ ಪರೀಕ್ಷಿತನೇ ಹೇಳ್ತಾನೆ ನನ್ನನ್ನು ಮಾತ್ರ ಅಲ್ಲ ಜೀವರಾಶಿ ಪ್ರತಿಯೊಂದನ್ನು ಕೂಡ ಗರ್ಭದಲ್ಲಿ ಈ ರೀತಿ ರಕ್ಷಣೆ ಮಾಡುತ್ತಾ ಇದ್ದಾನಲ್ಲ ಭಗವಂತ, ಅವನ ಕುರಿತು ತಿಳಿಸಿರಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಮ್ಮನ್ನು ಗರ್ಭದಲ್ಲಿ ಜೀರ್ಣ ಆಗದಂತೆ ಯಾವನು ರಕ್ಷಣೆ ಮಾಡಿದ್ನೋ ಅವನೇ ನಮ್ಮನ್ನು ಹೊರಗೂ ರಕ್ಷಣೆ ಮಾಡುತ್ತಾನೆ ಅಂದ್ರೆ ಸರಿ ಹೋಗುತ್ತೆ, ಅದನ್ನೇ ತಿಳಿಸಿಕೊಡತಾ ಇದ್ದಾರೆ. ಅಷ್ಟೇ ಅಲ್ಲ ತಥೈವ ಅವಸ್ಥಾನಂ ತತ್ರೈವ ಅಭಿವೃದ್ಧಿ ಸುದೃಶ್ಯತೆ ಅಂದರು. ನಮ್ಮ ಶರೀರಕ್ಕೆ ಒಂದು ರಕ್ಷಣೆ ಇರುತ್ತೆ, ಡಾಕ್ಟರ್ ಕೇಳಿದ್ರೆ ಹೇಳ್ತಾರೆ ಫಾರಿನ್ ಬಾಡಿನ ಆಕ್ಸೆಪ್ಟ್ ಮಾಡಲ್ಲ ಅಂತ. ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲ ಮಾಡುತ್ತಾರೆ, ಅದು ಮಾಡಿದಾಗ ಡಾಕ್ಟರ್ ಹೇಳುತ್ತಾರೆ ಕಿಡ್ನಿ ಎಲ್ಲ ಚೆಕ್ ಮಾಡಿದವು ಇಟ್ಟುವು ಎಲ್ಲ ಆಪರೇಷನ್ ಸಕ್ಸಸ್ಫುಲ್, ಆದರೆ ನಿಮ್ಮ ಬಾಡಿ ಆಕ್ಸೆಪ್ಟ್ ಮಾಡಿದರೇನೆ ಇವರು ಬದುಕ್ತಾರೆ, ಇಲ್ಲದಿದ್ದರೆ ಹೋಗ್ತಾರೆ. ಆ ಕಿಡ್ನಿ ಇಡೋದು ಮಾತ್ರ ನಮ್ಮ ಧರ್ಮ, ಅದನ್ನು ಆಕ್ಸೆಪ್ಟ್ ಮಾಡಬೇಕಾಗಿದ್ದು ಶರೀರದ ಕರ್ತವ್ಯ, ಶರೀರ ಮಾಡಿದರೆ ಉಂಟು ಇಲ್ಲದ್ರೆ ಇಲ್ಲ ಅಂತಾರೆ. ಶರೀರ ಸಾಮಾನ್ಯವಾಗಿ ಯಾವ ಬೇರೆ ವಸ್ತುವನ್ನು ಒಳಗೆ ಸೇರಿಸಲ್ಲ, ಅದಕ್ಕೆ ಕಲ್ಲು ಮುಳ್ಳು ಚುಚ್ಚಿದರೆ ಒಳಗೆ ಮುಳ್ಳಿದ್ರೆ ಕಾಲಲ್ಲಿ ಆ ಶರೀರ ಏನು ಮಾಡುತ್ತೆ ಕೀವು ಹಾಕುವಂತೆ ಮಾಡಿ ಆ ಮುಳ್ಳನ್ನು ಹೊರಗೆ ಹಾಕಿಬಿಡುತ್ತೆ. ಆ ರೀತಿಯಾಗಿ ಶರೀರದಲ್ಲಿ ಬೇರೆದು ಯಾವುದು ಇರಲಿಕ್ಕಿಲ್ಲ, ಆದರೆ ಇಲ್ಲಿ ಆ ತಾಯಿಯ ಗರ್ಭದಲ್ಲಿ ಬೇರೆದೇ ಆದ ಈ ಮಾಂಸದ ತುಂಡು ಹೊರಗೆ ಹೋಗಲ್ಲ ಅಷ್ಟೇ ಅಲ್ಲ, ಅಭಿವೃದ್ಧಿಶ್ಚ ದೃಶ್ಯತೆ ಹೀನಸ್ತಿ. ಇದನ್ನ ಶರೀರ ಹಾಳು ಮಾಡೋದಿಲ್ಲ, ಇದನ್ನ ಹೊರಗೆ ಹಾಕೋದಿಲ್ಲ. ಶರೀರದ ಇನ್ನೊಂದು ಅಂಗ ಹೇಗೆ ವೃದ್ಧಿ ಆಗಬೇಕೋ ಆ ರೀತಿಯಲ್ಲಿ ವೃದ್ಧಿಯನ್ನು ಮಾಡುತ್ತೆ. ಯಾಕೆ? ಅನಿರುದ್ಧ ನಾಮಕ ಭಗವಂತ ನಿಂತಿದ್ದರಿಂದ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ತಾಯಿ ಹೊಟ್ಟೆಯಲ್ಲಿ ನಮ್ಮನ್ನು ರಕ್ಷಣೆ ಮಾಡಿದ ಅನಿರುದ್ಧನೆ ಈಗಲೂ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಆ ಬಿಂಬಮೂರ್ತಿಯನ್ನ ಸ್ಮರಣೆ ಮಾಡೋಣ, ನಮಸ್ಕಾರವನ್ನ ಸಲ್ಲಿಸೋಣ. ನಂತರ ಸಾಯಂಕಾಲದಲ್ಲಿ 2.5 ಗಂಟೆಗಳ ಕಾಲದಲ್ಲಿ ಉಪದ್ರವ ಎಂಬ ಸಾಮ, ನೋಡಿ ಹೆಸರೇ ಉಪದ್ರವ, ಉಪದ್ರವ ಎಂಬ ಸಾಮ ಪ್ರತಿಪಾದ್ಯನಾಗಿರತಕ್ಕಂಥ ಅನಂತ ಸೂರ್ಯ ಪ್ರಭನಾದ ನರಸಿಂಹನಿದ್ದಾನೆ ಸೂರ್ಯಮಂಡಲದಲ್ಲಿ. ಉಪದ್ರವ ಸಾಮ ಪ್ರತಿಪಾದ್ಯನಾದ ಭಗವತ್ ರೂಪ. ಯಾಕಿವನಿಗೆ ಉಪದ್ರವ ಅಂತ ಹೆಸರು? ಅಂದರೆ ದುಷ್ಟ ಉಪದ್ರವ ಕರ್ತೃತ್ವ, ದುಷ್ಟರಿಗೆ ಉಪದ್ರವ ಕೊಡತಾನಾದ್ದರಿಂದ ದೇವರಿಗೆ ಉಪದ್ರವ ಅಂತ ಹೆಸರು. ಈ ನರಸಿಂಹ ಎಲ್ಲಿರ್ತಾನೆ, ಯಾರಿಗೆ ಆಶ್ರಯ ಅಂದ್ರೆ ಮೃಗಾಣಾಮ ಆಶ್ರಯ, ಆ ಅರಣ್ಯದಲ್ಲಿರುವ ಎಲ್ಲಾ ಮೃಗಗಳಿಗೂ ಎಲ್ಲರಿಗೂ ಆಶ್ರಯ ಆ ನರಸಿಂಹನೇ. ಅರಣ್ಯದಲ್ಲಿ ಅಲ್ಲಿ ಕಕ್ಷಂ ಶ್ವಭ್ರಂ ವ ನಿರಂಕುಶಂ ಉಪದ್ರವಂತಿ, ಅರಣ್ಯದಲ್ಲಿ ಈ ಮೃಗಗಳೆಲ್ಲ ಯಾರಾದರೂ ಬೇಟೆಗಾರರು ಯಾರಾದರೂ ಓಡಿಸಿದರೆ ಹಿಂದೆ ಬಿದ್ದರೆ ಅಂಥವರು ನೋಡಿದಾಗ ಓಡ್ತಾ ಓಡ್ತಾ ತಮ್ಮ ತಮ್ಮ ಗುಹೆಗಳಲ್ಲಿ ಪೊದೆಗಳಲ್ಲಿ ತಾನಾಗಿ ಓಡಿ ಹೋಗಿ ಸೇರಿಕೊಳ್ಳುತ್ತೆ. ಆ ಅರಣ್ಯದಲ್ಲಿ ಹಿಂದೆ ಬಿದ್ದಾಗ ಅದು ಯಾವ ಕಡೆ ಹೋಗಬೇಕಾದ್ರೂ ನೋಡಿಕೊಳ್ಳುತ್ತೆ, ಅಲ್ಲಿದ್ದಾರಾ ಇಲ್ಲಿದ್ದಾರಾ ಅಲ್ಲಿದ್ದಾರೇನೋ ಇಲ್ಲಿ ಹೋದ್ರೆ ಏನಾಗುತ್ತೇನೋ ನೋಡ್ತಾ ನೋಡ್ತಾ ಓಡುತ್ತೆ. ಆದರೆ ತನ್ನ ಗುಹೆ ಕಡೆಗೆ ಮಾತ್ರ ಏನೂ ನೋಡದೆ ಓಡಿಬಿಡುತ್ತಂತೆ. ಯಾಕೆ? ನೃಸಿಂಹ ಅಲ್ಲಿರುತ್ತಾನಾದ್ದರಿಂದ. ಅಲ್ಲರಿ ನೀವು ಹೇಳ್ತೀರಾ ಅದಕ್ಕೆ ನರಸಿಂಹ ಅಂದ್ರೆ ಗೊತ್ತಾ ಅಂದ್ರೆ ಇಲ್ಲ, ಆ ನರಸಿಂಹ ಅಲ್ಲಿದ್ದರಿಂದ ಅವನೇ ಆ ಪಶುಗಳಿಗೆ ಮೃಗಗಳಿಗೆ ಒಳ್ಳೆ ನಂಬಿಕೆಯನ್ನ ಹುಟ್ಟಿಸಿ ಇಲ್ಲಿ ಹೋದ್ರೆ ನಾನು ಚೆನ್ನಾಗಿರ್ತೇನೆ ಎಂಬ ಆ ನಂಬಿಕೆಯನ್ನ ತಾನಾಗಿ ಆ ಮೃಗಗಳಲ್ಲೇ ಹುಟ್ಟಿಸಿ ಬರುವಂತೆ ಮಾಡಿ ರಕ್ಷಣೆ ಮಾಡತಾನ ಭಗವಂತ. ಆದ್ದರಿಂದ ನರಸಿಂಹನನ್ನ ಸ್ಮರಣೆ ಮಾಡಬೇಕು. ನಾವು ಅಡವಿಗಳಲ್ಲಿ ಸಂಚಾರ ಮಾಡುವಾಗ ನರಸಿಂಹನನ್ನು ಸ್ಮರಣೆ ಮಾಡಿದರೆ ನಮಗೆ ರಕ್ಷಣೆ ಸಿಗುತ್ತೆ ಅಂತ ಹೇಳುತ್ತಾ ಇದ್ದಾರೆ. ನಂತರ ಸಾಯಂಕಾಲದ ನಂತರ ಬರತಕ್ಕಂಥ ಚರಮ ಕಾಲ, ಇನ್ನ 2.5 ಗಂಟೆಗಳ ಕಾಲ. ಆ 2.5 ಗಂಟೆಗಳ ಕಾಲದಲ್ಲಿ ಯಾರಿದ್ದಾರೆ ಅಂದ್ರೆ ನಿಧನ ಎಂಬ ಸಾಮ, ಆ ನಿಧನ ನಾಮಕ ಸಾಮ ಪ್ರತಿಪಾದ್ಯನಾದ ಭಗವದ್ ರೂಪ ನಿಂತಿದೆ. ಯಾರು? ಸಂಕರ್ಷಣ ರೂಪ. ನಿಧನ ನಾಮಕ ಸಾಮ ಪ್ರತಿಪಾದ್ಯ ಭಗವಂತ ಸಂಕರ್ಷಣ ರೂಪ ಹೇಗಿದ್ದಾನೆ? ಈತ ಶುಕ್ಲವರ್ಣ ಸಂಕರ್ಷಣ ಅಸ್ತಿ, ಬಿಳಿ ಬಣ್ಣದ ಸಂಕರ್ಷಣ ರೂಪ ನಿಂತಿದೆ. ಆ ಬಿಳಿ ಬಣ್ಣದ ಸಂಕರ್ಷಣ ರೂಪ ಸೂರ್ಯಮಂಡಲದಲ್ಲಿ ಅಸ್ತಮಯ ಆದ ಮೇಲೆ ಇದ್ದುಕೊಂಡು ಯಾರಿಗೆ ಆಶ್ರಯ ಅಂದ್ರೆ ಹೇಳ್ತಾ ಇದ್ದಾರೆ, ಪಿತೃಗಳಿಗೆ ಆಶ್ರಯ. ಈ ದೇವನಿಗೆ ನಿಧನ ಅಂತ ಹೆಸರು, ನಿಧನ ನಾಮಕ ಸಾಮ ಪ್ರತಿಪಾದ್ಯನಾದ್ದರಿಂದ ದೇವರಿಗೂ ನಿಧನ ಅಂತ ಹೆಸರು. ದೇವರಿಗೆ ನಿಧನ ಅಂತ ಯಾಕೆ ಹೆಸರು ಅಂದ್ರೆ ಸಂಹಾರ ಕರ್ತೃತ್ವ, ಎಲ್ಲವನ್ನ ಸಂಹಾರ ಮಾಡುತ್ತಾನೆ. ಸಂಹಾರ ಮಾಡುವುದು ಅಂದ್ರೆ ಏನು? ತಾನು ಕೊಟ್ಟ ಶರೀರ, ಈ ಜೀವಿಗಳಿಗೆ ಕೊಟ್ಟ ಶರೀರ, ಸ್ಥೂಲ ಶರೀರ, ಅದು ಶಿಥಿಲವಾಗಿ ಅವರಿಗೆ ತೊಂದರೆ ಆಗುವ ಸ್ಥಿತಿಯಲ್ಲಿದ್ದಾಗ ಆ ಶರೀರದಿಂದ ಬಿಡುಗಡೆ ಮಾಡಿ ಹೊಸ ಶರೀರ ಕೊಡುವುದೇ ಸಂಹಾರ. ಅಥವಾ ಎಲ್ಲರ ಲಿಂಗ ದೇಹ ಶಿಥಿಲ ಆದಾಗ ಅದು ತೆಗೆದು ಮೋಕ್ಷ ಕೊಡುವುದೇ ಸಂಹಾರ. ಈ ರೀತಿಯಾಗಿ ಅವರವರಿಗೆ ಸಂಹಾರ ಅಂದರೆ ಒಳ್ಳೆ ಉತ್ತಮ ಗತಿಯನ್ನು ಕೊಡಲಿಕ್ಕಾಗಿ ಸಂಹಾರ ಕ್ರಿಯೆಯನ್ನು ಮಾಡತಾನಾದ್ದರಿಂದ ಭಗವಂತನಿಗೆ ನಿಧಾನ ಅಂತ ಹೆಸರು. ಅಂಥ ನಿಧನ ನಾಮಕ ಭಗವಂತ ಪಿತೃಗಳಿಗೆ ಆಶ್ರಯ ಆಗಿದ್ದಾನೆ. ಇಲ್ಲಿ ಒಂದು ವಿಶೇಷವನ್ನು ತಿಳಿಸುತ್ತಾರೆ. ಅತಯವ ತೇಷಾಮತ್ರ ಪುತ್ರಾದಿಭಿ ದೀಯಮಾನ ಪಿಂಡಾದಿ ಪ್ರಾಪ್ತಿರ್ಭವತಿ. ಪಿತೃಗಳಿಗೆ ಮಧ್ಯಾಹ್ನ ಕಾಲದಲ್ಲಿ ಅಪರಾಹ್ನ ಕಾಲದಲ್ಲಿ ಪಿಂಡಾದಿಗಳನ್ನು ಕೊಟ್ಟರೆ ಆದರೆ ಅದು ಸೇರುವುದು ಮಾತ್ರ. ಸಾಯಂಕಾಲದ ನಂತರ 2.5 ಗಂಟೆ ಕಾಲ ಏನಿರುತ್ತೆ ಆ ಕಾಲದಲ್ಲಿ ಪಿತೃಗಳಿಗೆ ಸೇರುತ್ತೆ ಅಂತ ಹೇಳುತ್ತಾರೆ. ಆ ಕಾರಣದಿಂದ ಪಿತೃಗಳಿಗೆ ಆಶ್ರಯನಾದ ಸಂಕರ್ಷಣನನ್ನ ನಾವು ಸ್ತೋತ್ರ ಮಾಡಲೇಬೇಕು. ನಿತ್ಯವೂ ಸಾಯಂಕಾಲದ ನಂತರ 2.5 ಗಂಟೆಗಳ ಕಾಲದಲ್ಲಿ ಪಿತೃಗಳಿಗೆ ಆಶ್ರಯನಾದ ನಿಧನ ನಾಮಕ ಸಂಕರ್ಷಣನನ್ನ ಚಿಂತಿಸಿ ನಮಸ್ಕರಿಸಿ ಅವನೇ ನಮ್ಮ ಬಿಂಬಮೂರ್ತಿ ಎಂಬುದನ್ನ ತಿಳಿದು ನಮಸ್ಕರಿಸಬೇಕು ಅಂತ ಹೇಳ್ತಾ ಈ ರೀತಿಯಲ್ಲಿ ಇತಿ ಏವಂ ಆದಿತ್ಯಸ್ಥಸ್ಯ ಸಮರೂಪಸ್ಯ ಹರೇ ಸರ್ವಾಶ್ರಯತ್ವಂ ಅನುದಿನಂ ಅನುಚಿಂತನೀಯಂ. ಆದಿತ್ಯನೊಳಗಿರತಕ್ಕಂಥ ಸಮನಾಮಕನಾದ ಸಮರೂಪನಾದ ಶ್ರೀಹರಿಯ ಎಲ್ಲರಿಗೂ ಅರ್ಷನಾಗಿದ್ದಾನಲ್ಲ, ಅಂಥ ಗುಣವನ್ನು ಯಾವಾಗಲೂ ಚಿಂತನೆ ಮಾಡಬೇಕು ಎಂಬುದನ್ನು ಇಲ್ಲಿ ಅಪರೂಪವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಈ ಪ್ರಕರಣವನ್ನು ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಏಳು ಕಾಲಗಳಲ್ಲಿ, ಅಂದರೆ ಬೆಳಗ್ಗೆನಿಂದ ಸಾಯಂಕಾಲದ ನಂತರ ಎರಡೂವರೆ ಗಂಟೆ ಕಾಲ, ಆ ರೀತಿಯಲ್ಲಿ ಏಳು ಕಾಲದಲ್ಲಿ ಅಪಮೃತ್ಯುವಿನ ಕಾಟವೇ ಇಲ್ಲ. ಎಲ್ಲಿಗೆ ಹೋದರೂ ಜಯ ಆಗುತ್ತೆ, ಯಾವ ಕೆಲಸ ಹಿಡಿದರೂ ಸಿದ್ಧಿ ಆಗುತ್ತೆ. ಅಷ್ಟೇ ಅಲ್ಲ, ಭಗವಂತನ ಪೂರ್ಣಾನುಗ್ರಹ ಆಗುತ್ತೆ, ಭಗವಂತನ ಸತತ ಸ್ಮರಣೆ ಬರುತ್ತೆ. ಇಷ್ಟೆಲ್ಲ ವಿಶೇಷ ಗುಣಗಳನ್ನು ತಿಳಿಸಿಕೊಟ್ರು. ಯಾರಾದರೆ ಈ ಚಿಂತನೆಯನ್ನು ಮಾಡುತ್ತಾರೋ, ಭಗವಂತ ಬೇಗ ಬೇಗ ಭಗವಂತನನ್ನ ತೋರುವ ಗುರುಗಳ ಪಾದಕ್ಕೆ ಎರಗಿಸಿ ಬಿಡುತ್ತಾನಂತೆ. ನಮ್ಮ ಜೀವನದಲ್ಲಿ ಅರಣ್ಯಕಾಚಾರರು ಕೇಳುತ್ತಾರೆ, ನೀನು ಮನುಷ್ಯನ? ಹೌದು. ಮನುಷ್ಯನ ಲಕ್ಷಣ ಗೊತ್ತಾ? ನಿನಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವ, ನಿನ್ನ ಕೈ ಹಿಡಿದು ಕರಕೊಂಡು ಹೋಗುವ, ನಿನಗಾಗಿ ಒದ್ದಾಡುವ ಒಬ್ಬ ಗುರುವನ್ನು ನೀನು ಸಂಪಾದಿಸಿಕೊಂಡೆಯಾ ಅಂತ ಕೇಳುತ್ತಾರೆ ಸಾರೋದ್ಧಾರದಲ್ಲಿ. ಇಲ್ಲ ಅಂದ್ರೆ ನೀನು ಮನುಷ್ಯ ಹೇಗಾಗ್ತೀಯ, ಪಶುವೇ ಅಲ್ಲವಾ ಅಂದ್ರು. ಅಂದರೆ ನಮಗಾಗಿ ಒಬ್ಬ ಗುರುಗಳನ್ನ ಸಂಪಾದನೆ, ನಮಗಾಗಿ ಒದ್ದಾಡತಾ, ಇವನಲ್ಲಿ ಸಾಧನೆ ಆಗಬೇಕು, ಇವನು ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಸತತ ಪ್ರಾರ್ಥನೆ ಮಾಡುವಂತ, ನಮ್ಮನ್ನು ಹಿಡಿದು ಬಡಿದು ಸರಿಯಾದ ಹಾದಿಗೆ ತರುವಂತ ಒಳ್ಳೆ ಗುರುವು ನಮಗೆ ಸಿಕ್ಕರೆ ನಮ್ಮ ಜನ್ಮ ಸಾರ್ಥಕ. ನಾವು ಮನುಷ್ಯರು ಅಂತ ಕಲಿಸಿಕೊಡ್ತೇವೆ, ಇಲ್ಲ ಪಶುಗಳಿಗೆ ಸಮಾನ ಅಂತ ಹೇಳಿಬಿಡ್ತಾರೆ ಮಹಾನುಭಾವರು. ಆ ರೀತಿಯಲ್ಲಿ ಈ ಪ್ರಕರಣವನ್ನ ಯಾರು ನಿತ್ಯವೂ ಚಿಂತನೆ ಮಾಡಿ ಆ ಸೂರ್ಯಾಂತರ್ಗತನಾದ ಭಗವಂತನನ್ನ ಏಳು ಕಾಲಗಳಲ್ಲಿ ಸದಾ ಚಿಂತನೆ ಮಾಡುತ್ತಾರೋ ಅವರಿಗೆ ಅದ್ಭುತವಾದ ಏಳಿಗೆ, ಅಂದರೆ ನಿಜವಾದ ಗುರುಗಳ ದರ್ಶನ ಬೇಗ ಆಗಿಬಿಡುತ್ತೆ. ನೀತ ಗುರುಗಳ ದರ್ಶನಕ್ಕಿಂತ ಮೊದಲು ನೀತ ಗುರುಗಳತ್ರ ಕರಕೊಂಡು ಹೋಗುವ ಮಧ್ಯ ಗುರುಗಳು ಬೇಕು, ಕೈ ಹಿಡಿದು ಕರ್ಕೊಂಡು ಹೋಗುವ ಗುರುಗಳು ಬೇಕು. ಅಂಥ ಗುರುಗಳ ಪ್ರಾಪ್ತಿ ಈ ಒಂದು ಉಪಾಸನೆಯಿಂದ ಆಗುತ್ತೆ ಅಂತ ಬಲ್ಲವರು ತಿಳಿಸಿಕೊಡುತ್ತಾ ಇದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.